భగవత్పాదాచార్య గురుభ్యో నమః. ఓం వేదవ్యాసాయ నమః, భారత్యై నమః, సరస్వత్యై నమః, వాయువే నమః, బ్రహ్మణే నమః, ఓం మహాలక్ష్మీ నమః, నారాయణాయ నమః, వాసుదేవాయ నమః, శ్రీహరియే నమః, శ్రీకృష్ణాయ నమః, ఓం శుక్లాంబరధరమిత్రం శశోర్ణము చతుర్భుజం ప్రసన్నోదనం ధ్యాయేత్ సర్వవిఘ్నోపశాంతే వక్రతుండ మహాకాయ సూర్యకోటి సమప్రభా నిర్విఘ్నం కురుమే దేవ సర్వకార్యేషు సర్వదా శ్రీమత్ కృష్ణమదాంబోధమాంతముఖంగం శ్రీమద్ విద్యాప్రసన్నాబ్దిం గురుం వందే నిరంతరం జలదేష్ట నిభాకారం జగదీశ్వరం జగతి తిరువిఖ్యాతం జగన్నాథ గురుంభదే మోహదుఃఖాదూరం తమలోష్మాత్పాదాబ్ద షట్పాద మోహనాది గురుంభదే గోపాలపాదాబ్దం పాపాది పరిహారం గోపాలదాసమీపే గోపాల హరిదర్శనం అజ్ఞానతివృద్ధేది బుద్ధి సంపత్పరదాయక విజ్ఞాన విమలం శాంత విజయాక్త గురుంభదే మన్మనోభీష్టవృతం సర్వాభీష్టఫలప్రదం పురందరు గురుం వందే దాసశ్రేష్టం దయానిధి విష్ణోపద శ్రీగోవ్రాత స్వాంతధ్వాంత నివారక శ్రీ సత్యసన్న సూర్యోజం భాసతాన్నో భుదంబరి పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే తపో విద్యా విరక్త్యాది సత్యనోగాకరానో వాదిరాజ గురుం వందే హరిగ్రీవదయా శ్రీయాన్ అర్థికల్పికల్పోయం ప్రత్యక్షిగలికేసరి వ్యాసతీర్థగురుభూయాదస్మైశ్చార్థసిద్ధియే తం వందే నరసింహతీర్థనిలయం శ్రీ వ్యాసరాట్ పూజితం ధ్యాయం తం మనసా విసింహచరణం శ్రీపాదరాజం గురుణి చిత్రైపది శ్రీగంభీరై వాక్యైర్మానీయరఖండితై గురుభావం వింజయంతి భాతి శ్రీదీతీర్థవాక్ భవచేదన భావాదేడమూ కోపి వాగ్మి ధర్మచరిపజంతుర్జాయతే ప్రాజ్ఞమౌలి సకలవచన చేతో దేవతా భారతీ సా మమ వసి సంవృత్తాం సన్నిధిం మానసే చ బుద్ధిర్బలమ్య శోధైర్యం నిర్భయత్వం మరోగత అజాడ్యం వాక్పదుత్వం చ హనుమస్మరణాద్ భవే అభ్రమం భంగరహితం అజడం విమలం సదా ఆనందతీర్థమజలం భజే తాపత్రయాపామ్య సరసిది నిలియే సరోజహస్తే ధవలసరాంశవదంతమాల్య శోభే భగవతి హరివల్లభే మనోజ్ఞే త్రిభువనుభూతికరీ ప్రసీదముచ్చమ్య ఓం యోంత ప్రవిశ్యమవాచ మాం ప్రసుప్తాం సందీవైత్యగిరి శక్తిధరస్వధాంన అన్యాం సహస్తచరణశ్రవణత్వదాదీన్ ప్రాణాన్ నమో భగవతే పురుషాయ తుభ్యమ్య ఓం దేతి హరిచింత్య సర్వదేవైకవంద్య పరమగురుభీష్టావాప్తిత సజ్జనానాం నిఖిలగుణగణార్ణో నిత్య నిర్ముక్త దోష సరసిదినేనోసౌ శ్రీపతిర్మానదోనః ఓం హయగ్రీవ హయగ్రీవ హయగ్రీవేజోదే తస్య నిస్సర్జే వాణీ జన్నుకన్యా ప్రభాకవత్ ఓం జయత్యజో ఖండగుణోరుమండలస్తదోచో జ్ఞానమరీచి మాలి స్వభక్తో చమూని హంత వ్యాసావతారో హర్రాత్మభాస్కర ఓం జయత్యజో క్షీణసుతాత్మ్యంబ స్వైశ్వర్య కాంతి ప్రతస్తదోయిత స్వభక్త సంతాపదురుష్ట హంత రామావతారో హరీశ చంద్రమ ఓం జయత్య శంకాంబు బలాంబు పురోగుణోచ్చ రత్నాకరాత్మవైభవ సదా సదాత్మజ్ఞన దేవరాప్త కృష్ణావతారో హరిరేక సాగర ఓం కళ్యాణాద్భుతగాత్ర కాంతార్థ ప్రదాయని శ్రీమద్ వెంకటనాథాయ శ్రీనివాసాయ తే నమః. సతగణనాథ సిద్ధియనీవ కార్యదరి మతి ప్రేరి సోలు పార్వతి దేవియో ముగుతి పథకి మన వీవ మహరుద్ర దేవరు హరిభకుతి దాయకలో భారతి దేవియో బలి ಯುಕುತಿ ಶಾಸ್ತ್ರಗಳಲ್ಲಿ ವನದ ಸಂಭವ ನಡೆಸಿ ಸತ್ಕರ್ಮಗಳ ನಡೆಸಿ ಸುಜ್ಞಾನಮ ತೀರ್ತು ಗತಿಪಾಲಿಸುವ ನಮ್ಮ ಪವಮಾನನೋ ಚಿತ್ರದಲ್ಲಿ ಆನಂದ ಸುಭವ ನೀವಳು ರಮ ಭಕುತ ಜನರೊಡೆಯ ನಮ್ಮ ಪುರಂದರ ವಿಠಲ ಸತತ ಇವರೊಳು ನಿಂತು ಈ ಕೃತಿಯ ನಡೆಸುವನು ಸತತ ಗಣನಾಥ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪರಿತು ಬೇಡುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು ಶ್ರೀರಮಣಿ ಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೀಂದ್ರ ಮುಖ ವಿನೂತಾವ ನೀರಜ ಭವಾಂದೋದಯ ಸ್ಥಿತಿ ಕಾಲನನೆ ಕೈವಲ್ಯದಾಯಕ ನಾರಸಿಂಹನೆ ನಮಿತೆಗೆ ಕರುಣಿ ಪುದೆಮಗೆ ಮಂಗಳ ಭಾವ ಬರಿ ಶ್ರೀಮದ್ ಜಗನ್ನಾಥ ದಾಸರು ಶ್ರೀಮದ್ ಹರಿಕಥಾಮೃತ ಸಾರವನ್ನು ರಚನೆ ಮಾಡ್ತಾ ಮಂಗಳಾಚರಣವನ್ನು ಮಾಡ್ತಾ ಇದ್ದಾರೆ. ಹರಿಕಥಾಮೃತ ಸಾರ 32 ಸಂಧಿಗಳನ್ನು ಮಾಡಿದ್ದಾರೆ. ಯಾಕೆ ಕೆಲವು ಸಂಧಿಗಳು 5 ಪದ್ಯ ಇದೆ, ಒಂದು ಸಂಧಿ 7 ಪದ್ಯ ಇದೆ, 32 ಸಂಧಿ ಆ ಸಂಖ್ಯೆ ಮುಟ್ಟಬೇಕಾಗಿತ್ತು. ಯಾಕೆ ವಾಯುದೇವರ ದೇಹ 32 ರಕ್ಷಣೆ ಇರ್ತಕ್ಕಂಥದ್ದು. ಆದ್ದರಿಂದ ಅವರಲ್ಲಿ ಯಾವುದೇ ವಿಧವಾಗಿರ್ತಕ್ಕಂತಹ ಮಿಥ್ಯಾಜ್ಞಾನವಾಗಲಿ ಅನ್ಯಥಾ ಜ್ಞಾನವಾಗಲಿ ಆ ರೀತಿ ಬರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರವಾಗಿ ಆ 32 ಲಕ್ಷಣ ಇದರಲ್ಲೂ ಉಂಟು. ನೀವು ಹುಡುಕಿದರೂ ಇದರಲ್ಲಿ ಮಿಥ್ಯಾಜ್ಞಾನಕ್ಕೆ ಅನ್ಯಥಾ ಜ್ಞಾನಕ್ಕೆ ಸಹಕಾರಿಯಾದ ಒಂದು ಪದವೂ ಸಿಗಲ್ಲ. ಪದ ಸಿಗಲ್ಲ ಅನ್ನ ಪದ್ಯ ಸಿಗೋದಿಲ್ಲ. ಆದ್ದರಿಂದ ಅಷ್ಟು ಶ್ರೇಷ್ಠ ಪರಮಾತ್ಮನ ತತ್ವವನ್ನು ತಿಳಿಸುವ ವಿಷಯದಲ್ಲಿ ಅತ್ಯಂತ ಉತ್ತಮವಾಗಿರ್ತಕ್ಕಂತಹ ಗ್ರಂಥ 32 ಲಕ್ಷಣ ಇರ್ತಕ್ಕಂಥದ್ದು. ಆಗ ಇದರಲ್ಲಿ ಏನ್ ಹೇಳಿದೆ, ಯಸ್ಮಿನ್ ವಿಜ್ಞಾತೆ ಸರ್ವಂ ವಿಜ್ಞಾನಂ ಭವತಿದೆ ಅಂತ ಹೇಳಿ, ಯಾವುದನ್ನು ತಿಳಿದುಕೊಳ್ಳುವುದರಿಂದ ಎಲ್ಲವನ್ನೂ ತಿಳ್ಕೊಂಡಂತಾಗುತ್ತೆ ಅದನ್ನು ನಾವು ಇದರಲ್ಲಿ ಹೇಳಿದ್ದೇವೆ. ಯಾವುದನ್ನು ತಿಳ್ಕೋಬೇಕು, ಸಹೃದ ಸ್ಥಿತಂ ಸ್ವನಿಯಾಮಕಂ ಭಗವದ್ ರೂಪಂ ಉಪಾಸ್ಯೈವ ಮೋಕ್ಷೋ ಭವತಿ ಬೃಹದಾರ್ಮಿಕ ಭಾಷ್ಯ. ನಮ್ಮ ಹೃದಯದಲ್ಲಿ ನಮಗೆ ನಿಯಾಮಕನಾಗಿರ್ತಕ್ಕಂಥ ಆ ಭಗವದ್ ರೂಪವನ್ನು ಉಪಾಸನೆ ಮಾಡೇ ನಾವು ಮೋಕ್ಷಕ್ಕೆ ಹೋಗಬೇಕು ಅಂತಕ್ಕಂಥದ್ದು. ಆ ಭಗವದ್ ರೂಪಕ್ಕೆ ಏನಂತ ಹೆಸರು ನಮ್ಗಿನ್ನು ಗೊತ್ತಿಲ್ಲವಾದ್ದರಿಂದ ಹರಿ ಅಂತ ತಿಳ್ಕೊಂಡು ಹೆಸರು. ಬಿಂಬ ಅಂತ ಹೇಳ್ತಾ ಸಾಮಾನ್ಯವಾಗಿ, ಆದ್ರೆ ಸಾಮಾನ್ಯವಾಗಿ ಬಿಂಬ ಎಂಬುವ ಪದ ಹೊರಗೆ ಬರುವುದಿಲ್ಲ. ಹರಿ ಅಂತಕ್ಕಂತಹ ಶಬ್ದದಿಂದ ಅಂತ ಹರಿಕಥೆಯನ್ನೇ ನಾವು ಉದ್ದೇಶ ಮಾಡ್ತಾ ಇದ್ವಿ. ಅಂದ್ರೆ ಎಲ್ಲರಲ್ಲೂ ಅಂತರ್ಯಾಮಿಯಾಗಿರ್ತಕ್ಕಂಥ ಬಿಂಬನ ಕಥೆಯನ್ನು ನಾವು ಹೇಳ್ತಾ ಇದ್ವಿ. ಆ ಬಿಂಬನ ಕಥೆ ಏನು, ಕಥೆಯಿಂದ ಗುಣತ್ವ ಪ್ರತಿಪಾದಕ ವಾಗ್ಜಾಲ. ಕಥೆ ಅಂತಂದ್ರೆ ಗುಣತ್ವ ಪ್ರತಿಪಾದಕ ವಾಗ್ಜಾಲ. ಈ ಧ್ರುವ ಚರಿತ್ರೆ, ಪ್ರಹ್ಲಾದ್ ಚರಿತ್ರೆ, ಅಂಬರೀಷ ಬರಿ ಬರಿ ಆ ರೀತಿಯಾಗಿರ್ತಕ್ಕಂತಹ ಕಥೆಗಳೆಲ್ಲ ಗುಣತ್ವ ಪ್ರತಿಪಾದಕ. ಪ್ರತಿಯೊಂದು ವಸ್ತುವಿನಲ್ಲಿದ್ದು ಅದರದರ ಗುಣಗಳನ್ನು ಉತ್ಕರ್ಷ ಮಾಡ್ತಾ ಇದ್ದಾನೆ ಅಂತ ತಿಳಿಸುವ ಜ್ಞಾನ ಅಂದ್ರೆ ಅದಕ್ಕೆ ಗುಣೋತ್ಕರ್ಷ ಜ್ಞಾನ ಅಂತ. ಈ ರೀತಿಯಾಗಿರ್ತಕ್ಕಂಥದ್ದೇನೆ ಹರಿಕಥೆ. ಆ ಗುಣೋತ್ಕರ್ಷ ಜ್ಞಾನವೇ ಅತ್ಯಂತ ಶ್ರೇಷ್ಠವಾದ ನಟಾದೃಶಿ ಪ್ರೀತಿರೀಡಿಸ ವಿಷ್ಣೋ ಗುಣೋತ್ಕರ್ಷ ಜ್ಞಾತರಿ ಆದೃಶಿಷ್ಯ. ಪರಮಾತ್ಮನನ್ನು ಗುಣೋತ್ಕರ್ಷ ಜ್ಞಾತ ರೀತಿಯಿಂದ ಕೊಂಡಾಡಿದರೆ ಆದಷ್ಟು ಪ್ರೀತಿ ಇನ್ಯಾವುದರಿಂದ ಆಗಲ್ಲ ಅಂತ ವಿಷ್ಣು ತತ್ವ ಹೇಳಿದರೆ ಶ್ರೀಮದಾಚಾರ್ಯ ಹೇಳ್ತಾರೆ. ಯಾವ ಗುಣೋತ್ಕರ್ಷ ಅಂತಂದ್ರೆ ಪ್ರತಿಯೊಂದು ಹೊರಗಿನ ಗುಣಗಳು ಒತ್ತಟ್ಟಿಗಿರಲಿ. ನಮ್ಮ ದೇಹದಲ್ಲಿರ್ತಕ್ಕಂಥ ಕಣ್ಣು, ಕಿವಿ, ನಾಲಿ, ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಮನಸ್ಸು, ಬರಿ ಇವೆಲ್ಲ ಯಾರಿಂದ ಪ್ರಚೋದಿಸಲ್ಪಡ್ತಾ ಇದ್ದಾವೆ? ಅದರದರ ಗುಣ ಪ್ರಕಟವಾಗಬೇಕಾದ್ರೆ ಭಗವಂತ ತಾನು ಒಳಹೊಕ್ಕ ಮಾಡಿದರೂ ಉಂಟು, ಇಲ್ಲಿ ಹೋದ್ರೆ ಇಲ್ಲೇ ಇಲ್ಲ ಅಂತ ತಿಳಿಸ್ತಾರೆ. ಈ ರೀತಿ ತಿಳಿದಾಗ ಭಗವಂತನಿಂದ ಎಷ್ಟು ಉಪಕಾರವಾಗ್ತದೆ ಅಂತ ನಮಗೆ ಅರ್ಥವಾಗ್ತದೆ. ಅದನ್ನು ತಿಳಿಸುವುದೇ ಮುಖ್ಯ ಗುರಿ ಶಾಸ್ತ್ರಗಳು. ಪರಮಾತ್ಮನಿಂದ ಉಪಕಾರ ಹೊಂದದೇ ಇದ್ದ ಒಬ್ಬ ಜೀವಿ ಇಲ್ಲ, ಪರಮಾತ್ಮನಿಂದ ಉಪಕಾರವನ್ನು ಹೊಂದದೇ ಇದ್ದ ಒಂದು ಕ್ಷಣವೂ ಇಲ್ಲ. ಪ್ರತಿ ಕ್ಷಣವೂ ಪ್ರತಿ ಜೀವಿಯು ಪರಮಾತ್ಮನಿಂದ ಉಪಕಾರವನ್ನು ಹೊಂದುತ್ತಾ ಇದ್ದಾರೆ. ಆದ್ರೆ ಎಲ್ಲಿ ಹೊರಗೆ ಬಂದು ಮಾಡ್ತಾ ಇಲ್ಲಲ್ಲ ಅಂದ್ರೆ ಅಂತಸ್ಥ ಧರ್ಮೋಪದೇಶ ಅಂತೂ ಎಲ್ಲರಲ್ಲೂ ಅಂತರ್ಯಾಮಿಯಾಗಿದ್ದು ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ಹರೇಂದ್ರ ಬಿಂಬ ತಾನು ಸರ್ವರ ಅಂತರ್ಯಾಮಿಯಾಗ ನಮ್ಮಲ್ಲೂ ಎಲ್ಲರಲ್ಲಿದ್ದು ಏನೇನು ಕಾರ್ಯ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದನ್ನು ತಿಳಿಸುವುದೇ ಈ ಗ್ರಂಥದ ಮುಖ್ಯ ಉದ್ದೇಶ. ಅದನ್ನು ತಿಳ್ಕೊಂಬ ಲಾಭ ಏನು ನಮಗೆ? ಮೋಕ್ಷವೇ ಲಾಭ ಅಂತಾರೆ. ಅಮೃತದ ಸಾರ, ಅಮೃತ ಇದ್ದ ಹಾಗೆ ಅಮೃತವನ್ನೇ ಕೊಡ್ತಾನೆ. ಯಾಕೆ ಅಮೃತ ಕೊಡಬೇಕಾದ್ರೆ, ನಮ್ಮ ಮೋಕ್ಷವನ್ನು ಕೊಡಬೇಕಾದ್ರೆ ಕರ್ಮಕ್ಷಯವಾಗಬೇಕು. ಕರ್ಮಕ್ಷಯ ಹೇಗಾಗಬೇಕು? ಅದು ಒಳಗಡೆ, ನಾವು ಹೊರಗಿನಿಂದ ಕಲಿತಕ್ಕಂತಹದ್ದಲ್ಲ. ಒಳಗಿರ್ತಕ್ಕಂತಹ ಕರ್ಮಗಳನ್ನ ಒಳಗೆ ಬಿಂಬನಾಗಿಟ್ಕೊಂಡು ಧುನೋದಿ ಸರ್ವಂ ಹೃದಯ ಸನ್ನಿವಿಷ್ಟ, ಹೃದಯದಲ್ಲಿದ್ದು ಸಕಲರ ಪಾಪಗಳನ್ನ ಪರಿಹಾರ ಮಾಡ್ತಾ ಇದ್ದಾನೆ. ಆದ್ದರಿಂದ ನಾವು ನಮ್ಮ ಪಾಪಗಳು ಪರಿಹಾರವಾಗಬೇಕಾದ್ರೆ, ನಮ್ಮ ಪುಣ್ಯವೂ ನಮಗೆ ಬೇಡ ಅಂತ ಬೇಡವಾದ ಪುಣ್ಯ ಹೋಗಬೇಕಾದ್ರೆ ನಾವು ಯಾರನಿಗೆ ಸಮರ್ಪಣೆ ಮಾಡಬೇಕು? ಒಳಗಿರ್ತಕ್ಕಂತಹ ಬಿಂಬನಿಗೆ. ಆದ್ದರಿಂದ ಅಂತಹ ಬಿಂಬನಾಗಿರ್ತಕ್ಕಂಥವನು ಸರ್ವರ ಅಂತರ್ಯಾಮಿಯಾಗಿಟ್ಕೊಂಡು ಆತನನ್ನು ತಿಳಿದುಕೊಂಡು ಸರ್ವವೂ ನಿನ್ನಿಂದ ಆಗ್ತಾರೆ, ಇದೆಲ್ಲವೂ ನಿನ್ನ ಪೂಜೆ ಅಂತ ತಿಳ್ಕೊಂಡು ಸಮರ್ಪಣೆ ಮಾಡಿದಾಗ ಸರ್ವ ಕರ್ಮಗಳನ್ನು ನಾಶ ಮಾಡಿ ನಮಗೆ ಅಮೃತತ್ವವನ್ನೇ ಕೊಡ್ತಕ್ಕಂತಹ ಭಗವಂತ ರೂಪ. ಅದಕ್ಕೋಸ್ಕರವಾಗಿ ಆತನ ಮಹಿಮೆ, ನಮ್ಮ ಬಿಂಬನ ಮಹಿಮೆ ಎಷ್ಟೆಷ್ಟು ಅರ್ಥವಾಗ್ತದೆ ಅಷ್ಟು ಸ್ನೇಹ. ಬಿಂಬಜ್ಞಾನವೇವ ಸಂಸಾರಾತ್ಮೋಚಕ, ತೇನ ವಿನಾ ಮುಕ್ತಿ ಸರ್ವತಾನ ಭವತಿ, ಅತಃ ತದವಶ್ಯಂ ಸಂಪಾದ್ಯ ತಚ್ಚ ಭಕ್ತಿದ್ವಾರೇನು ಮುಕ್ತಿ. ಕೇವಲ ಬಿಂಬಜ್ಞಾನದಿಂದನೇ ಮೋಕ್ಷವಾಗಲ್ಲ, ಆತನ ಜ್ಞಾನವಾಗ್ತಾ ಆಗ್ತಾ ಆಗ ನಮಗೆ ಎಲ್ಲರಿಗಿಂತಲೂ ಇವನು ನಮಗೆ ಪ್ರಿಯತಮ, ಈತನೇ ನನಗೆ ನಿಜವಾದ ಆಪ್ತ ಬಂಧು ಅಂತಕ್ಕಂತಹ ಬರ್ತೇನೆ. ಆಗ ಬಂದಾಗ ಅದರಿಂದ ಆತನಿಗೆ ಸರ್ವ ತ್ಯಾಗ ಮಾಡಬೇಕೆಂಬ ಅದೇ ವೈರಾಗ್ಯ. ವೈರಾಗ್ಯ ಅಂದ್ರೆ ಕೇವಲ ಪದಾರ್ಥಗಳನ್ನು ಬಿಡುವುದಲ್ಲ, ಪರಮಾತ್ಮನಿಗೋಸ್ಕರವಾಗಿ ಸರ್ವವೂ ಆತನದು ಅಂತ ತಿಳ್ಕೊಂಡು ಬಿಡ್ತಕ್ಕಂತಹದ್ದು ಸಮರ್ಪಣೆ ಮಾಡ್ತಕ್ಕಂತಹದ್ದೇ ವೈರಾಗ್ಯ. ಇಂಥದ್ದಕ್ಕೆ ಅಧಿಕಾರಿಗಳಾರು? ಪರಮ ಭಗವದ್ ಭಕ್ತರೇ ಅಧಿಕಾರಿಗಳು. ಭಕ್ತ ಭಕ್ತಿ ಅಂತಕ್ಕಂಥದ್ದು ಅಷ್ಟು ಸುಲಭವಾಗಿ ಬರ್ತಕ್ಕಂಥದ್ದಲ್ಲ. ಕಂಡರೆ ಬಾರದು, ಕಲಿತರೆ ಬಾರದು, ಮತ್ತೆ ಹೇಗೆ ಬರೆಯುವುದು ಭಕ್ತಿ ಅಂತಕ್ಕಂಥದ್ದು ಅತ್ಯಂತ ಸುಲಭ ಅಂತ. ಯಾತ್ರಿಕೆ ತಸ್ಯೈವ ಹಿ ಕಾಮೇನ ಪತ್ಯಾದಿ ಪ್ರಿಯೋ ಭವತಿ ನಹಿ ಪತ್ಯಾದೀನಾಂ ಜಾಯಾದೀನಾಂ ಅಹಂ ಪ್ರಿಯಃ ಸ್ಯಾಂ ಇತಿ ಕಾಮನಾ ಮಾತ್ರೇಣ ಪ್ರಿಯತ್ವಂ ನ ಭವತಿ ಕಿಂತು ಭಗವದಿಚ್ಛೆಯವ ತದ್ಭವತಿ. ಭಕ್ತಿಯ ವ್ಯಾಖ್ಯಾನ ನಾವೇನು ಹೇಳ್ತಾ ಇದ್ದೀವಿ, ತನ್ನ ದೇಹ, ಹೆಂಡತಿ, ಮಕ್ಕಳು, ಮನೆ, ಧನ, ಕನಕಾದಿಗಳ ಮೇಲೆ ಎಲ್ಲದಕ್ಕಿಂತಲೂ ಎಲ್ಲರ ಮೇಲೆ ನಾವು ಎಷ್ಟು ಪ್ರೀತಿ ಮಾಡ್ತಾ ಇದ್ದೀವಿ ಅದರ ಸಹಸ್ರಾರು ಪಟ್ಟು ಹೆಚ್ಚಿನ ಪ್ರೀತಿಯನ್ನು ದೇವರಲ್ಲಿ ಮಾಡುವುದು ನಮ್ಮ ಸಾಧ್ಯವೇ? ಇದು ಸಾಧ್ಯವಲ್ಲ. ದೇವರನ್ನ ಭಕ್ತಿ ಮಾಡ್ತಿರ್ತೀವಿ, ನಮ್ಮ ಸ್ವಾರ್ಥ ಬಂದಾಗ ದೇವರು ನಾವು ಮೂಡಿ ಕುಡಿಸಿ ನಾವು ಬದುಕಿದ್ರೆ ಸಾಕಪ್ಪ, ಜೀವನ್ ಭದ್ರಾಣಿ ಪರಿಸ್ಥಿತಿ, ದೇವರು ಎಲ್ಲಿದ್ದಾರೆ ಅಂತ ದೇವರು ಕೈ ಬಿಟ್ಬಿಡ್ತೀವಿ. ಇದು ಜನಕರಾಜನ ಕಾಲದಲ್ಲೇ ಆಗಿತ್ತು, ವೇದವ್ಯಾಸ ದೇವರ ಸಮಕ್ಷಮ ಅಂದೇ ನಮ್ಗೆ ಮಾಡ್ಲಿಕ್ಕಾಗಲ್ಲ. ಹಾಗಾದ್ರೆ ಭಕ್ತಿ ಇದ್ದತ್ತು ಮೋಕ್ಷ ಇಲ್ಲೇ ಇಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕಾಗಾರಿ? ಅದಕ್ಕೋಸ್ಕರವಾಗಿ ಆಚಾರ್ಯ ಸರಳವಾದ ತಿಳಿಸು, ಪರಮಾತ್ಮನಲ್ಲಿ ಸ್ನೇಹ ಬರಬೇಕಾದ್ರೆ ನಾವು ಪ್ರಯೋಜನವನ್ನು ದಿಶೆ ನಮ್ಮಂದೋಕೆ ಪ್ರಬುದ್ಧತೆ. ಒಬ್ಬರಿಂದ ಪ್ರಯೋಜನವಾದ್ರೆ ನಾವು ಸ್ನೇಹ ಮಾಡಲ್ಲ. ಅವರಿಂದ ಏನು ಪ್ರಯೋಜನವಾಗ್ತಾರೆ ಅಂದಾಗ ಎಲ್ಲರಲ್ಲೂ ನಿಂತು ಉಪಕಾರ ಮಾಡುವನು ಅವನು ಎನ್ನುವ ಜ್ಞಾನ ಶಾಸ್ತ್ರದ ವಿಖ್ಯಾತ ಉಪದೇಶ ವಾಮದೇವತೆ ಅಂತಕ್ಕಂಥ ಬ್ರಹ್ಮಸೂತ್ರ. ನಮ್ಮ ಲೋಕದಲ್ಲಿ ತಂದೆಯಿಂದ ಒಂದು ರೀತಿ ಉಪಕಾರ, ತಾಯಿಯಿಂದ ಒಂದು ರೀತಿ ಉಪಕಾರ, ಪತ್ನಿಯಿಂದ ಒಂದು ರೀತಿ, ಪತಿಯಿಂದ ಒಂದು ರೀತಿ, ಮಗನಿಂದ ಒಂದು ರೀತಿ, ಜಡವಾದ ವಸ್ತುಗಳು ಒಂದೊಂದರಿಂದ ಒಂದೊಂದು ರೀತಿ ಅಷ್ಟೇ. ಒಂದೇ ವಸ್ತುವಿಂದ ಎಲ್ಲಾ ರೀತಿ ಉಪಕಾರ ಯಾರಿಂದಲೂ ಮಾಡಲಿಕ್ಕಾಗಲ್ಲ. ಆದ್ರೆ ಭಗವಂತ ತಾನು ಒಬ್ಬನೇನೆ ತಂದೆ, ತಾಯಿ, ಪತಿ, ಪತ್ನಿ, ಮಕ್ಕಳು, ಜಡವಸ್ತುವಿನಲ್ಲಿದ್ದು, ಸ್ನೇಹಿತರಲ್ಲಿದ್ದು, ಎಲ್ಲರಲ್ಲಿದ್ದು ಉಪಕಾರ ಮಾಡುವನು ಅವನೊಬ್ಬನೇನೆ. ಈ ಜ್ಞಾನ ಬಂದಾಗ ಆ ಇವರೆಲ್ಲರಿಗಿಂತಲೂ ಪರಮಾತ್ಮ ನಮಗೆ ಶ್ರೇಷ್ಠ. ಎಲ್ಲಾ ವಸ್ತುಗಳವೇ, ಎಲ್ಲಾ ಕರೆಂಟ್ ಇಂದ ಬಲ್ಬ್ ಅದೆ, ಫ್ಯಾನ್ ಅದೆ, ಟಿವಿ ಅದೆ, ಫ್ರಿಡ್ಜ್ ಅದೆ, ವಾಷಿಂಗ್ ಮೆಷಿನ್ ಅದೇ, ಕರೆಂಟೇ ಇಲ್ಲ, ತಗೊಂಡೇನ್ ಮಾಡಬೇಕು? ಇದ್ದಾಗ ಎಲ್ಲಾ ವಸ್ತು ಆರಿದ್ದರೇನೆಯೇ ನೀನಿಲ್ಲ ತನಕ ಅನ್ನುವ ಜ್ಞಾನ ಬರುತ್ತೆ. ಆ ಜ್ಞಾನ ಬಂದಾಗ ಮಾತ್ರ ಅದೇ ಭಕ್ತಿ ಬಿಟ್ಟು ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಹಾರಾಯ ಅಂತೇನು ವಿಜಯದಾಸ್ ಹೇಳಿದ್ದಾರೆ. ಹಾಗೆ ಜಡದಿಂದ, ಚೇತನದಿಂದ, ಯಾರಿಂದ ನಮಗೆ ಏನೇನು ಸುಖವಾಗಲಿ, ಉಪಕಾರವಾಗಲಿ, ಅದು ಆ ವ್ಯಕ್ತಿಗಳಿಂದ ಆದದ್ದಲ್ಲ, ಅಂತರ್ಯಾಮಿಯಾದ ಶ್ರೀಹರಿಯಿಂದ ಆದದ್ದು ಅಂತ ತಿಳ್ಕೊಂಡ್ಬಿಟ್ಟೆ ಇದೇ ಭಕ್ತಿ. ಈ ಜ್ಞಾನ ಇತ್ತು ಹರಿಕಾಮನ ಸ್ವಾಗಕ್ಕೆ ಅವರ ಅಧಿಕಾರಿಗಳು ಹೇಳಿ. ಈ ಜ್ಞಾನ ಇದ್ದಿಲ್ಲ ನಿಮಗೆ ಲಾಭವಾಗಲ್ಲ ಅಂದ್ರೆ ಈ ಕಿವಳು ಕೇಳ್ತೀರಿ, ಈ ಕಿವಳು ಬಿಟ್ಬಿಡ್ತೀರಿ. ಅದಕ್ಕೆ ಮಧುರು ಅಧಿಕಾರಿ ಯಾವುದೇ ಇರಬೇಕಾದ್ರೆ ಮೊದಲು ವಿಷಯ ಅಧಿಕಾರಿ, ಆಮೇಲೆ ಅದರ ಫಲ ಬಿಟ್ಟು ತಿಳಿಸ್ತಕ್ಕಂಥದ್ದು ಒಂದು ಸಂಪ್ರದಾಯ. ವಿಷಯದಲ್ಲಿ ಏನು ಬಿಂಬದ ಕಥೆಯನ್ನೇ, ಬರೇ ಬಿಂಬ, ನಮ್ಮ ಬಿಂಬ ಅಲ್ಲ, ನಿಮ್ಮ ಬಿಂಬ ಅಲ್ಲ, ಬ್ರಹ್ಮಾದಿ ಸಕಲ ಚರಾಚರಾತ್ಮಕವಾದ ಜಗತ್ತಿನಲ್ಲಿ ಹೊಕ್ಕು ಪ್ರತಿಯೊಂದು ಕಾರ್ಯವನ್ನು ಮಾಡಿ ಇಡೀ ಜಗತ್ತನ್ನೇ ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ಒಂದು ಕಥೆಯನ್ನೇ ಹೇಳ್ತಾ ಇದ್ದೀವಿ ನಾವು. ಯಾರೋ ಒಬ್ಬೊಬ್ಬರ ಕಥೆಯಲ್ಲ, ಅಂತಹ ಕಥೆಯನ್ನು ನಾವು ಹೇಳ್ತಾ ಇದ್ದೀವಾದ್ರಿಂದ ಇದರ ಫಲ ಅಮೃತವೇನೆ, ಮೋಕ್ಷವೇನೆ. ಇದಕ್ಕೆ ಭಕ್ತಿ, ಇನ್ನೇನು ಹೆಚ್ಚಿನ ಅಧಿಕಾರ ಬೇಕಿಲ್ಲ. ಯಾರಿಂದ ಉಪಕಾರವಾದರೂ ಅಂತರ್ಯಾಮಿಯಾದ ನಿನ್ನಿಂದ ಅಂತ ಜ್ಞಾಪಿಸಬೇಕು ಅಂತ ಬುದ್ಧಿ ಇದ್ರೂ ಸಾಕು, ಅನುಸಂಧಾನ ಬೇರೆ, ಆಮೇಲೆ ಬುದ್ಧಿ ಇದ್ರೂ ಸಾಕು, ನಮ್ಮನ್ನ ರಕ್ಷಣೆ ಮಾಡ್ತಾನೆ. ಅದೇ ಇದಕ್ಕೆ ಅಧಿಕಾರಿಗಳು, ಅವರೇ ಅಧಿಕಾರಿಗಳು ಅಂತ ತಿಳ್ಕೊಂಡು ಹೇಳಿ. ಇನ್ನು ಕೇಳಬೇಕು, ಕೇಳಬೇಕು, ಯಾಕೆ ಕೇಳಬೇಕು? ಏನೋ ಪಾಪ ಅವನು ದೂರದಿಂದ ಬಂದಾರೆ, ನಾವು ನಾಲ್ಕು ಜನ ಅವರೆದುರಿಗೆ ಕೂತರೆ ಅವ್ರಿಗೊಂಥರ ಸ್ಫೂರ್ತಿ. ಹೇಳುವವರ ಸ್ಫೂರ್ತಿಗಲ್ಲ, ನಮ್ಮ ಆತ್ಮೋದ್ಧಾರಕ್ಕೆ. ಯಾಕೆ? ಪರಮಾದರದಿಂದ, ನೀವೆಷ್ಟೆಷ್ಟು ಆದರದಿಂದ ಕೇಳಿದ್ರೆ ಅಷ್ಟು ದೇವರು ನಿಮಗೆ ಅನುಗ್ರಹ ಮಾಡ್ತಾನೆ. ಯಾಕೆ ಆದರೆ ಯಾಕೆ ಬೇಕು? ಇದು ನಮ್ಮ ಒಳಗಿನ ಕೊಳೆಯನ್ನು ತೊಳಿತದೆ. ಪರಮಾತ್ಮನ ಕಥೆ ಅಂತಕ್ಕಂಥದ್ದು ನಾವೆಲ್ಲ ಹೊರಗಿನ ಕೊಳೆಯನ್ನು ಕೊಳ್ತಾ ಇದ್ದೀವಿ, ಅನೇಕ ರೀತಿಯಲ್ಲಿ ತೊಳಿತಾ ಇದ್ದೀವಿ, ಆದರೆ ಮನಸ್ಸಿನ ಕೊಲೆ ತೊಳಿತಾ ಇಲ್ಲ. ಅದಕ್ಕೆ ಪುರಂದರದಾಸ ಮುಸುರೆ ತೊಳೆಯಬೇಕು, ಮನಸ್ಸಿನ ಮುಸುರೆ ತೊಳೆಯಬೇಕು ಅಂತ ಹೇಳಿದ್ರು. ಆ ಮನಸ್ಸಿನ ಮುಸುರೆ ತೊಳಿಬೇಕಾದ್ರೆ ಪರಮಾತ್ಮನ ಕಥಾಶ್ರವಣ ಒಂದೇ ಮಾರ್ಗ ಅಂದ್ರು. ಹೌದು, ಯಾಕೆ ನೀವು ಹೇಳ್ತೀರಿ ಅಂತ ಕೇಳ್ತೀರಿ, ಪರಮಾತ್ಮನ ಕಥಾಶ್ರವಣಕ್ಕೂ ಒಳಗಿನ ಮುಸುರೆ ತೊಳೆಯೋದಕ್ಕೂ ಏನಾದರೂ ಸಂಬಂಧವದೆ ಅಂದ್ರೆ ಅಂದ್ರೆ ಎಕ್ಕರಣನಾಡಿ ಪುರುಷಸ್ಯಯಾತ ಭವಪ್ರದಾಂ ದೇಹ ರುಚಿಂ ಚಿನುತ್ತಿ ನ ಕೇವಲಂ ದೇಹ ರುಚಿಂ ಚಿನುತ್ತಿ ಅಸದ್ಗೃಹೇ ಭಾರ್ಯಾ ಪುತ್ರೇಶು ನಿತ್ಯಂ ಅಂತ. ಪರಮಾತ್ಮನ ಕಥಾಶ್ರವಣ ಅಂತಕ್ಕಂಥದ್ದು ನಮ್ಮ ಕಿವಿಗಳ ಮೂಲಕವಾಗಿ ಒಳಗ ಪ್ರವೇಶ ಮಾಡಿ ಪುರುಷ ಎಕ್ಕರಣನಾಡಿ ಭವಪ್ರದಾಂ ದೇಹ ರುಚಿಂ ಚಿನುತ್ತಿ ಮಧು ನಮ್ಗೇನ್ ಮಾಡ್ತದೆ ಅದು ಈ ಸಂಸಾರಕ್ಕೆ ಕಾರಣವಾದ ಈ ದೇಹಾಭಿಮಾನವನ್ನು ಕಡಿಮೆ ಮಾಡ್ತೀವಿ. ಈ ದೇಹಾಭಿಮಾನವೇ ನಮ್ಮ ಸಂಸಾರಕ್ಕೆ ಕಾರಣ. ಅಂತ ದೇಹಾಭಿಮಾನವನ್ನು ಕಡಿಮೆ ಮಾಡ್ತೇವೆ. ಇನ್ನ ಅಸತ್ಗೃಹೇ ಭಾರ್ಯ ಪುತ್ರೇಶು ನಿತ್ಯಂ. ಈ ನಮ್ಮ ಜೊತೆ ಬಂದ ನಮ್ಮ ದೇಹದ ಮೇಲೆ ಅಭಿಮಾನವೇ ಕಡಿಮೆ ಆದಾಗ, ಇನ್ನ ಆಮೇಲೆ ಬಂದಿರತಕ್ಕಂತಹ ಹೆಂಡತಿ ಮಕ್ಕಳು ಇವರ ಮೇಲೆ ದುರಭಿಮಾನ ಇದೆ, ಅದು ಕಡಿಮೆ ಆಗ್ತಾ ಹೋಗ್ತದೆ. ಇವರೆಲ್ಲ ನನಗೋಸ್ಕರವಾಗಿದ್ದಾರೆ ಎಂಬ ಭಾವನೆ ಇದೆ, ವಿತ್ತೇಷಣ ದಾರೇಷಣ ಅದೆಲ್ಲ ಕಡಿಮೆ ಆಗ್ತಾ ಹೋಗ್ತದೆ. ಹೌದು, ಅದು ಕಡಿಮೆ ಆಗ್ಬಿಟ್ಟು ಸಂಸಾರ ಹೇಗೆ ನಡೀಬೇಕು ಅದಕ್ಕೆ ಇದಕ್ಕೆ ಸಂಬಂಧವೇ ಇಲ್ಲ. ಸಂಸಾರ ನಡೆದೇ ನಡೀತಿರ್ತದೆ. ಈ ಅಭಿಮಾನದಿಂದ ಬಂಧಕ, ಅವರಿಗೂ ಬಂಧಕ ನಮಗೂ ಬಂಧಕ. ಅದಕ್ಕೋಸ್ಕರ ಹಿಂದಿನ ಮಕ್ಕಳು ನಿನ್ನ ತೊಂದರೆಂಬರು ಅಂತಕ್ಕಂಥ ಜ್ಞಾನ ಕೊಡ್ತೀವಿ. ಈಗ ಯಾಕೆ ಬರ್ತಾ ಇಲ್ಲ ಅದು ಅಂದ್ರೆ ಒಳಗಡೆಗೆ ದುರ್ವಾಸನೆ, ಒಂದು ಹೆಸ್ಗೆ ದುರ್ವಾಸನೆ ಬಂತು. ದುರ್ವಾಸನೆ ಬರುವಾಗ ಕೂತ್ಕೊಂಡಿದ್ವಿ, ಏನು ಅಲ್ಲಿ ಏನು ಸತ್ತ ಪ್ರಾಣಿಯನ್ನು ಹೆಸ್ಗೆ ಬಿದ್ದಿತ್ತು. ಈ ಶ್ರೀಮಂತ ಒಂದು 100 ರೂಪಾಯಿ ಸೆಂಟ್ಸ್ ತಂದ, ಅದರ ಮೇಲೆ ಹಾಕಿದ. ಹಾಕಿದರೆ ದುರ್ವಾಸನೆ ಹೋಯ್ತೇನು, ಸುವಾಸನೆ ದುರ್ವಾಸನೆ ಎರಡು ಜೊತೆಗೆ ಬದಲಿಕ್ಕೆ ಶುರುವಾಯ್ತು. ಆಗ ಎಷ್ಟು ಅಂತ ಒಬ್ಬ ಸ್ನೇಹಿತರು ಅಲ್ಲೂ ಎಷ್ಟು ಅಂತ ದುಡ್ಡು ಕಳ್ಕತ್ತಿ, ಮತ್ತೆ ಏನು ಅಣ್ಣಪ್ಪ ದುರ್ವಾಸನೆ ಆಗಲ್ಲ. ಅದಕ್ಕೆ ದುರ್ವಾಸನೆಗೆ ಕಾರಣವಾದ ವಸ್ತು ತೆಗೆದುಹಾಕ್ಬಿಡು, ತೆಗೆದುಹಾಕ್ಬಿಟ್ಟು ಸ್ವಲ್ಪ ಸುಗಂಧದ ದ್ರವ್ಯ ಹಾಕಿದ್ರು ನಿಮ್ಗೆ ಸುವಾಸನೆ ಬರ್ತದೆ. ಆಗ ನಾವು ಅನೇಕ ಜನ್ಮಗಳಲ್ಲಿ ನೋಡಬಾರದ್ದು ನೋಡಿ, ಕೇಳಬಾರದ್ದು ಕೇಳಿ, ತಿನ್ನಬಾರದ್ದು ತಿಂದು, ಆಡಬಾರದ್ದಾಡಿ ಎಲ್ಲ ಒಳಗಡೆ ರಿಕಾರ್ಡ್ ಆಗೋಗುತ್ತೆ. ಅದೇ ಹೊಲಸು ನಮ್ಮ ಒಳಗಡೆ ಮುಸರೆ. ಈ ರೀತಿ ಇರುವಾಗ ಅದರ ಮೇಲೆ ನಮ್ಮ ಮನಸ್ಸು ಹರಿದು ಬರುವಾಗ ದೂಷಿತವಾಗಲೇಬೇಕು. ಅದಕ್ಕೋಸ್ಕರವಾಗಿ ಆ ಒಳಗೆ ಶುದ್ಧಿ ಆಯಿತು ಅಂತಂದ್ರೆ ಆಗ ಮನಸ್ಸು ಶುದ್ಧವಾಗುತ್ತೆ. ಆ ಮನಸ್ಸು ಹರಿದು ಬರಬೇಕಾದ್ರೆ ಒಳ್ಳೆ ಸುವಾಸನೆ ಬರುತ್ತೆ. ಹಾಗೆ ನಮ್ಮ ಒಳಗಿನ ಮುಸರೆಯನ್ನು ತೊಳೆಯಬೇಕಾದ್ರೆ ಪರಮಾತ್ಮನ ಕಥೆಯನ್ನ ಆದರದಿ ಕೇಳುವರು, ಅತ್ಯಂತ ಆದರದಿಂದ ಕೇಳದಷ್ಟು ಒಳಗಡೆಗೆ ಅದು ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರವಾಗಿ ಹೇಳುವವರು ಆದರದಿಂದ ಹೇಳಬೇಕು, ಕೇಳುವವರು ಆದರದಿಂದ ಹೇಳಬೇಕು. ಹೌದು, ಕೇಳುವವರಿಗೆ ಯಾತಕ್ಕೆ ಅಂತಂದ್ರೆ ಅದು ಪವರ್ಫುಲ್ ಆಗುತ್ತೆ. ಅದು ಒಳಗಡೆಗೆ ಪೆನೆಟ್ರೇಟ್ ಇಂಟು ದಿ ಹಾರ್ಟ್. ಯಾಕೆ ಅಂದ್ರೆ ಆ ಹೇಳುವವರು ತಾವು ಭಗವಂತನಲ್ಲಿ ಭಕ್ತಿಯಿಂದ ಹೇಳಿದಾಗ ಆಗ ಅದು ಮನಸ್ಸಿನ ಮೇಲೆ ಪರಿಣಾಮ ಆಗ್ತದೆ ಅಂತ ಹೇಳ್ತಾರೆ. ಯಾಕೆ ಆ ವಾಕ್ಯಗಳಲ್ಲೇ ಒಂದು ಶಕ್ತಿ ಇರ್ತದೆ ಅಂತ. ಹೌದು, ಎಲ್ಲರೂ ಆಡೋ ಮಾತು ಒಂದೇ ಅಲ್ಲಿ, ಏನು ಮಾತಿನ ಅಕ್ಷರಗಳೇನು ಬೇರೆ, ಏನು ಇವರು ಹೇಳ್ತಕ್ಕಂತಹದ್ದು ಬೇರೆನಾ ಅಲ್ಲ. ಮತ್ತೆ ಎಲ್ಲ ಮಾತು ಒಂದೇ ಆದರೂ ಕೂಡ ಅಲ್ಲಿ ಭಗವಂತನ ವಿಶೇಷ ಸಂವಿಧಾನ ಇರುತ್ತೆ. ಯಾವಾಗ ಪ್ರಧಾನವೇ ದೇವಿಯು ತದುತ್ತಮೋಂ ಅಂತಕ್ಕಂಥದ್ದು, ನಾವು ಪಂಡಿತರು ವಾಚಾರ್ಯರು ಇದರ ಮೇಲಲ್ಲ, ಪ್ರಧಾನವೇ ದೇವಿಯು ತದುತ್ತಮೋಂ ಅಂತಕ್ಕಂತಹ ಬ್ರಹ್ಮಸೂತ್ರ ಪ್ರೀತಿಪೂರ್ವಕ ಗುರುಪದೇಶಮೇವ ಹಂತೆ ಅಂದ್ರೆ ಆಚಾರ ಸೂತ್ರ ಮಾಡ್ತೇನೆ. ಪ್ರೀತಿಯಿಂದ ಇವರ ಸದ್ಗತಿಯಾಗಲಿ, ಪರಮಾತ್ಮನ ತತ್ವಜ್ಞಾನವಾಗಲಿ, ಪರಮಾತ್ಮನ ಅನುಗ್ರಹವಾಗಲಿ ಅಂತ ಅನುಗ್ರಹೋನ್ಮುಖರಾಗಿ ಪ್ರೀತಿಯಿಂದ ಉಪದೇಶ ಮಾಡಿದಾಗ ಆ ಪ್ರತಿಯೊಂದು ಪದವು ನಮ್ಮ ಹೃದಯದಲ್ಲಿ ನಾರ್ತದೆ. ಅದಕ್ಕೆ ಶಕ್ತಿ ಇರ್ತದೆ. ಅದಕ್ಕೇನು ಶಕ್ತಿ ಅಂದ್ರೆ ಈಗ ಕೂತ್ಕೊಂಡು ಹೇಳ್ತಾರೆ, ಈಗ ಸೀಮಿತವಾದ ಪ್ರದೇಶ ಕೇಳಿಸ್ತಾರೆ. ಇದೇ ಮಾತುಗಳನ್ನು ಎದುರಿಗೆ ಒಂದು ಮೈಕ್ ಇಟ್ಬಿಟ್ಟು, ಒಂದು ಮೈಕ್ ಇಟ್ಬಿಟ್ಟು ನಾವು ವೈರ್ ಎಷ್ಟು ದೂರ ತಗೊಂಡು ಹೋದ್ರೆ ಅಷ್ಟು ದೂರ ಹೋಗಿ ಲೌಡ್ ಸ್ಪೀಕರ್ ಅಲ್ಲಿ ಪ್ರಕರಣ ಮಾಡ್ತೀವಿ. ಅಂದ್ರೆ ಒಂದು ಫರ್ಲಾಂಗ್ ಅಲ್ಲ, ಎರಡು ಫರ್ಲಾಂಗ್ ಬೇಕಾದ್ರೂ ಹೋಗ್ತೇವೆ. ಇದೇ ಮಾತೆ ಬೇರೆ ಅಲ್ಲ. ಇದೇ ಮಾತುಗಳನ್ನ ಒಂದು ರೇಡಿಯೋ ಬ್ರಾಡ್ಕಾಸ್ಟಿಂಗ್ ಸ್ಟೇಷನ್ ಹೇಳ್ಬಿಟ್ರೆ ಇಡೀ ಪ್ರಪಂಚನೇ ಬಿತ್ತಿರ್ತದೆ. ಅಂದಾಗ ಹೇಳುವ ವ್ಯಕ್ತಿ ಒಬ್ಬನೇ, ಆಡುವ ಅಕ್ಷರಗಳು ಒಂದೇನೆ, ಅದ್ಯಾಕೆ ಪ್ರಪಂಚನೇ ಬಿತ್ತರಿಸ್ತೇನೆ. ಆ ಒಂದು ಜಡವಾದ ಯಂತ್ರ ಸಂಸ್ಕರಿಸ್ತದೆ. ಆ ಜಡವಾದ ಯಂತ್ರ ಸಂಸ್ಕರಿಸಿ ಅದನ್ನು ವಾತಾವರಣದಲ್ಲಿ ಹಾಕಿ ಎಲ್ಲ ಕಡೆಗೆ ಅದು ಪ್ರಕಟವಾಗ್ತದೆ, ಪ್ರಚಾರವಾಗ್ತದೆ. ಹಾಗೆ ಪರಮಾತ್ಮನನ್ನು ಮಹಿಮೆಯನ್ನು ತಿಳ್ಕೋಬೇಕು ಅಂತ ಕೇಳುವವರಿಗೂ ಇರಬೇಕು, ಕೇಳುವವರಿಗೂ ಪರಮಾತ್ಮನ ಅನುಗ್ರಹವಾಗಲಿ, ತತ್ವಜ್ಞಾನ ಸಿದ್ಧಿಸಿದೆ ಅಂತಕ್ಕಂತಹ ಪ್ರೀತಿಯಿಂದ ಉಪದೇಶ ಮಾಡಿದಾಗ ಇಟ್ ವಿಲ್ ಪೆನಿಟ್ರೇಟ್ ಇನ್ ಟು ದಿ ಹಾರ್ಟ್, ಒಳಗಡೆ ಪ್ರವೇಶ ಮಾಡ್ತಾ. ಅದಕ್ಕೆ ಪರಮಾದರಿಂದ ಹೇಳುವುದು, ಪರಮಾದರಿಂದ ಹೇಳುವುದು, ಈ ರೀತಿ ಹೇಳ್ಬಿಟ್ಟು ಇನ್ನ ಮಂಗಳಾಚರಣಾ ಸಂಧಿಯನ್ನು ಮಾಡ್ತಾರೆ. ಪರಮಾತ್ಮನ ತಾರತಮ್ಯೋಪೇತನಾಗಿ ಉಪಾಸನೆ ಮಾಡಬೇಕು. ತಾರತಮ್ಯ ಜ್ಞಾನಪೂರ್ವಕ ತದಂತರ್ಗತತ್ವೇನ ಉಪಾಸಿತೋ ಹರಿ ಮುಕ್ತಿಂ ದದ್ಯಾತ್ ನಾಸ್ತತ್ರಿಂಶಯ. ಇದು ಆಚಾರ್ಯ ಭಾಗವತಾತ್ಪರ್ಯ. ತಾರತಮ್ಯ ಜ್ಞಾನ ಇಲ್ಲದೇನೆ ನಮ್ಮ ಮೋಕ್ಷ ಅಂತಕ್ಕಂಥದ್ದಲ್ಲ. ತಾರತಮ್ಯ ವಿಹೀನೋಯೇ ಹರಿ ಸರ್ವೋತ್ತಮೇತಿ ಚ ವದನ್ನಪ್ಪಿ ಸವೈ ಪಾಪಿ ನ ಪ್ರೀಣಾತಿ ಹರಿಸ್ವಯಂ ಅಂತ ವಿಠ್ಠಲ ಹಸ್ತ್ಯದ ಮಾತು. ತಾರತಮ್ಯ ಜ್ಞಾನವಿಲ್ಲದೆ ಕೇವಲ ಬರೀ ಹರಿ ಸರ್ವೋತ್ತಮ ಅಂದ್ರೆ ಅವರ ಪಾಪಿ. ಯಾಕೆ ಅಂದ್ರೆ ಪರಮಾತ್ಮ ಸರ್ವೋತ್ತಮ ಹೇಗೆ, ಎಲ್ಲರಿಗಿಂತಲೂ ಸರ್ವೋತ್ತಮನಾಗಿದ್ದಾನೆ. ಜಗತ್ತಲ್ಲಿಟ್ಟಕ್ಕಂತಹ ಜಡ ಚೇತನರು ಇದ್ದಾರೆ, ಎಲ್ಲರಿಗಿಂತಲೂ ಉತ್ತಮನಾಗಿದ್ದಾನೆ ಅಂತ ತಿಳಿಸ್ಬೇಕಾದ್ರೆ ಇವರಿಗಿಂತಲೂ ಅವನು ಶ್ರೇಷ್ಠ, ಅವನಿಗಿಂತಲೂ ಅವನು ಶ್ರೇಷ್ಠ ಅಂತ ತಿಳ್ಕೊ. ಹೌದು, ಜಗತ್ತಿನಲ್ಲಿ ಎಷ್ಟು ಜನ ನಂತ ಲೆಕ್ಕ ಹಾಕ್ತಾ ಹೋಗಬೇಕು, 24 ತತ್ವಗಳು ಸಾಕು. ಈಗ ಬೆಂಗಳೂರು ನಗರಸಭೆ ಇದೆ, ನಗರಸಭೆ ಮೇಯರ್ ಇರ್ತಾನೆ, ಮೇರ ಯಾರು ಆರಿಸ್ತಾರೆ? ಎಲ್ಲ ಒಂದೊಂದು ವಾರ್ಡ್ ಡಿವಿಷನ್ನು ಮಾಡಿ ಚುನಾವಣೆ ನಡೆಸಿ ಆ ಚುನಾಯಿತ ಪ್ರತಿನಿಧಿಗಳು ಆ ಮೇಯರ್ನ ಅಂದ್ರೆ ಸಾಮಾನ್ಯವಾದ ಪ್ರಜೆಗಳಿಗಿಂತಲೂ ಆಯಾ ಒಂದ ಒಬ್ಬ ವಾರ್ಡ್ನ ಪ್ರತಿನಿಧಿ ಶ್ರೇಷ್ಠ. ಆ ಪ್ರತಿನಿಧಿಗಳು ಎಲ್ಲರಿಗಿಂತಲೂ ಇವರೆಲ್ಲರಿಂದಲೂ ಆಸರಿಸತಕ್ಕಂತಹ ಮೇಯರ್ ಶ್ರೇಷ್ಠ. ಹಾಗೆ ಜಗತ್ತಲ್ಲಿ 24 ಡಿವಿಷನ್ ಮಾಡಿದ್ದಾನೆ. ಆ ಡಿವಿಷನ್ಗೆ ಒಬ್ಬೊಬ್ಬ ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಅವರೆಲ್ಲರೂ ಒಬ್ಬರಿಗಿಂತ ಅವರು ಶ್ರೇಷ್ಠ. ಇಲ್ಲಿ ಈ ಡಿವಿಷನ್ ಎಲ್ಲ ಒಂದೇ, ಆದ್ರೆ ಇಲ್ಲಿ ಹಾಗಿಲ್ಲ. ಈಗ ಪೃಥ್ವಿಗಿಂತಲೂ ಜಲ ಶ್ರೇಷ್ಠ, ಜಲಕ್ಕಿಂತಲೂ ಅಗ್ನಿ ಶ್ರೇಷ್ಠ. ಈಗ ಆ 24 ತತ್ವಾಭಿಮಾನಿ ದೇವತೆಗಳಲ್ಲೂ ತಾರತಮ್ಯ ಉಂಟು. ಕೊನೆಗುಳಿತಕ್ಕಂಥವನ್ಯಾರು? ಸಾಕ್ಷಾತ್ ಶ್ರೀಗಳು. ಹೀಗೆ ತಾರತಮ್ಯ ಜ್ಞಾನ ಪೂರ್ವಕವಾಗಿ ಪರಮಾತ್ಮನ ಚಿಂತನೆಯಲ್ಲಿ ಇದೇ ಸರ್ವೋತ್ತಮತ್ವ ಸ್ಥಾಪನೆ. ಅದಕ್ಕೆ ಪುರಂದಾಸನು ಹರಿ ಸರ್ವೋತ್ತಮ ನಹುದೆಂಬ ಜ್ಞಾನವು ಹಾಗೆ ತಾರತಮ್ಯದಿಂದ ತಿಳಿಸುವ ಮಾರ್ಗವ ಬಿಡಬೇಡಿ, ಬಿಟ್ಟು ಕೆಡಬೇಡಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ಅದಕ್ಕೆ ಪರಮಾತ್ಮನ ಸರ್ವೋತ್ತಮತ್ವವನ್ನು ಸರ್ವದಾ ಚಿಂತನೆ ಮಾಡುವುದು ಆಚಾರ. ಅದನ್ನು ತಿಳಿಸುವುದಕ್ಕೋಸ್ಕರವಾಗಿ ತಾವು 13 ಶ್ಲೋಕಗಳನ್ನು ಮಾಡ್ತಾ ಇದ್ದಾರೆ. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿರತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿತಿ ಕರುಳು ಪೂಜೆ ಮಗೆ ಮಂಗಳವ ಅಂತಕೊಂಡು ಲಕ್ಷ್ಮೀ ನರಸಿಂಹದೇವರನ್ನು ಸ್ತೋತ್ರ ಮಾಡ್ತಾ ಇದ್ರು. ನರಸಿಂಹದೇವರಂತವರು ಲಕ್ಷ್ಮೀದೇವಿಯಿಂದ ಪೂಜಿಸಲ್ಪಟ್ಟ ಪಾದಾರು ಇಂದ ಉಳ್ಳವರು. ಏನ್ ಹಾಗಾದ್ರೆ ಅಮ್ಮಾವರ ಗಂಡ ಏನ್ ಹಾಗಾದ್ರೆ ಪರಮಾತ್ಮ? ಅಮ್ಮಾವರ ಗಂಡ ಅದನ್ನ ಲಕ್ಷ್ಮೀದೇವಿಯಿಂದ ಪರಮಾತ್ಮನ ಪ್ರಸಿದ್ಧಿ ಏನು ಇಲ್ಲ. ಮತ್ತೆ ಯಾಕೆ ಮಗ ಶ್ರೀರಮಣಿ ಕರಕಮಲ ಪೂಜಿತ ಅಂತ ಯಾಕೆ ಹೇಳಬೇಕಾಗಿತ್ತು ಅಂದ್ರೆ, ಶ್ರೀರಮಣಿ ಅಂಥವರು ಯಂ ಕಾಮಯೇ ತಂ ತಂ ಕಿಂ ಕೃಣೋಮಿ ತಂ ಬ್ರಹ್ಮಾನಂ ತಂ ಶಿಂ ತಂ ಸುಮೇಧಾಮ್ ಅಂತ ವೇದ ಹೇಳ್ತಾರೆ. ಯಾರನ್ನ ಬ್ರಹ್ಮದೇವರನ್ನಾಗಿ ಮಾಡಬೇಕು ಅವರನ್ನ ನಾನು ಮಾಡಬಲ್ಲೆ, ರುದ್ರನನ್ನಾಗಿ ಮಾಡಬಲ್ಲೆ ಅಂತ ಶಕ್ತಿ ಅದೇ ಅಂತ ಹೇಳ್ತೇನೆ. ಅದನ್ನೇ ಆಚಾರ್ಯರು ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂದ ಮೋಕ್ಷ ಯಶ್ಯ ಅಪಾಂಗದ ಮಾತ್ರದ ಪೂರ್ಣ ದೃಷ್ಟಿಯು ಬೇಕಿಲ್ಲ. ಒಂದು ಮಂದ ಕಟಾಕ್ಷ ಭೀಕ್ಷಣದಿಂದ ಜಗತ್ಸೃಷ್ಟಿಯಾದಿಲ್ಲ ಮಾಡಲು ಸಮರ್ಥರಾಗಿದ್ದಾರೆ ಲಕ್ಷ್ಮೀದೇವಿ. ಅಂಥ ಲಕ್ಷ್ಮೀದೇವಿ ಪರ ಅಂದ ಪೂಜಿಸಲ್ಪಟ್ಟ ಪಾದಾರವಿಂದವಳು ಇವನೇ ದೊಡ್ಡವನಾಗಿರಬೇಕು. ಆದ್ದರಿಂದ ಪರಮಾತ್ಮನ ದೊಡ್ಡ ಸ್ಥಿತಿಯನ್ನು ತಿಳಿಸಬೇಕಾದ್ರೆ ಆ ಎಂಥವರಿಂದ ಪೂಜಿಸಲ್ಪಟ್ಟು ಇಂಥ ಲಕ್ಷ್ಮೀದೇವಿಯಿಂದ ಪೂಜಿಸಲ್ಪಟ್ಟ ಪಾದಾರವಿಂದವಳು ಎಂಬುದು ನಿನ್ನ ಎಷ್ಟು ದೊಡ್ಡವನು ಇರುಕು. ಆ ಲಕ್ಷ್ಮೀದೇವ ಸತ್ತಾಕ್ಕೂ ಇದನ್ನೇ ಕಾರಣ. ಸ್ವರೂಪ ಸತ್ತಾ ಕರ್ತೃತ್ವ ಭೋಗೋ ಮೋಕ್ಷ ತಥೈವ ಚ ಮುಕ್ತ ಶಾವ ಸ್ಥಿತಿ ಶೈವ ಸರ್ವ ಮಿಷ್ಟೋ ವಶಸ್ಸದ. ಈ ರೀತಿಯಾಗಿ ಪರಮಾತ್ಮ ನರಸಿಂಹದೇವರು ಸ್ತೋತ್ರ ಮಾಡಿ ನರಸಿಂಹದೇವರನ್ನ ಯಾಕೆ ಸ್ತೋತ್ರ ಮಾಡಬೇಕಾಗಿತ್ತು? ಪ್ರಹ್ಲಾದರಾದ್ರೆ ತಮ್ಮ ಇವರು, ಅದಕ್ಕೆ ಅಣ್ಣನ ಕುಲದೇವರು ನಮಗೂ ಕುಲದೇವರು ಅಂತ ಏನಾದರೂ ಮಾಡಿದ್ದಾರೆ ಅಲ್ಲ ಅಂದ್ಬಿಟ್ಟು. ಮತ್ತೆ ಯಾಕೆ ಮಾಡಿದ್ದಾನಾದಾರೆ ಅಂತಂದ್ರೆ, ಇಲ್ಲಿ ನಾವು ಬಿಂಬನ ವಿಷಯವನ್ನೇ ಹೇಳ್ತಾರೆ. ಜೀವನಿಗೆ ಜೀವನದಲ್ಲಿ ತಾನು ಬಿಂಬನಾಗಿ ಆ ಸ್ವರೂಪ ದೇಹದಲ್ಲಿ ಇರ್ತಕ್ಕಂತಹ ಬಿಂಬನ ವಿಷಯವನ್ನೇ ಹೇಳ್ತಾ ಇದ್ದೀವಿ. ಆ ಸ್ವರೂಪ ದೇಹದಲ್ಲಿ ನರಸಿಂಹ ರೂಪದಿಂದ 80,725 ನರಸಿಂಹರು ತುಂಬಿದ್ದಾರೆ. ಜೀವೇಚ್ಛಂ ಶ್ರೀ ಲಕ್ಷ್ಮೀ ನೃಸಿಂಹಾಯ ನಮಃ ಮಾತೃಕಾನ್ಯಾಸ. ಅದಕ್ಕೆ ಜೀವನ ವಿಷಯವನ್ನ ಅಲ್ಲಿ ಅಂತರ್ಯಾಮಿಯಾದ ಬಿಂಬನ ವಿಷಯವನ್ನು ಹೇಳ್ತಾ ಇದ್ದೀವಾದ್ರಿಂದ ಅಲ್ಲಿ 80,725 ನರಸಿಂಹ ರೂಪದಿದ್ದಾನಾದ್ರಿಂದ ನಾವು ನರಸಿಂಹನನ್ನೇ ಉಪಾಸನೆ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ಆ ನರಸಿಂಹ ರೂಪವನ್ನು ಉಪಾಸನೆ ಮಾಡಿ ಇನ್ನ ಎಂತ ಪರಮಾತ್ಮನ ಪೂಜೆ ಅಧಿಕಾರಿ ಯಾರು? ಲಕ್ಷ್ಮೀದೇವಿ ಒಂದೇ. ಮತ್ತೆ ಉಳಿಕೆಯವರಿಗೆ ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ. ಮುಂದಿನವರೇನು? ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ಅಂತ ಸ್ತೋತ್ರ ಮಾಡುವಷ್ಟು ನಮಸ್ಕಾರ ಮಾಡುವಷ್ಟು ಎಷ್ಟೋ ಅಧಿಕಾರ ಅಚ್ಚೆ ಹೊತ್ತು ಪರಮಾತ್ಮನ ಪೂಜೆ ಅಧಿಕಾರ ಬ್ರಹ್ಮದೇವರಿಗೂ ಇಲ್ಲ. ಲಕ್ಷ್ಮೀದೇವಿಗೊಂದು ಛತ್ರ ಚಾಮರ ವಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಲಕ್ಷ್ಮೀದೇವಿಗೊಂದೇ ಭಗವತ್ ಪೂಜಾ ಅಧಿಕಾರ. ಇನ್ಯಾ ನಾವು ಮಾಡ್ತಾ ಇದ್ದೀವಲ್ಲ ಅಂದ್ರೆ ನಮ್ಮಲ್ಲಿ ನಿಂತ್ಕೊಂಡು ಲಕ್ಷ್ಮೀದೇವಿ ಪರಮಾತ್ಮ ಇಬ್ಬರು ನಿಂತ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ನಾವು ನಿಮಿತ್ತ ಮಾತ್ರ ಭವಸಭ್ಯ ಸಾಧ್ಯ. ಅದಕ್ಕೆ ನಮ್ಗೆ ಯಾವುದೋ ಪುಣ್ಯನೋ ಅಥವಾ ಜ್ಞಾನ ಕೊಡಬೇಕಾಗಿತ್ತೆ, ಅದಕ್ಕೆ ಪೂಜೆ ಮಾಡಿಸುತ್ತು ಕೊಡುವ ಹಾಗಿಲ್ಲವಾದ್ರಿಂದ ಅದಕ್ಕೆ ತಂದೆ ಬಹು ಸಂಭ್ರಮದಿ ಮಗನಿಗೆ ಒಂದು ಜಗನ್ನಾಥ ದಾಸ್ ಹೇಳ್ತಾರೆ ಹಾಗೆ ತಾನೇ ಮಾಡಿ ತನ್ನ ಪೂಜೆಯನ್ನು ಮಾಡಿಕೊಂಡು ಇದನ್ನ ಪೂಜಾ ಅಂದ್ರೆ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ತಾನು ಮಾಡಿಕೊಡ್ತಾ ಇದೆ. ಈ ರೀತಿ ಪರಮಾತ್ಮ ಲಕ್ಷ್ಮೀದೇವಿ ಬ್ರಹ್ಮದೇವರು ವಾಯುದೇವರು ಸರಸ್ವತಿ ಭಾರತೀ ದೇವಿಯರು ಅದಾದ್ಮೇಲೆ ಇನ್ನ ಮಧ್ವಾಚಾರ್ಯ ವೇದವ್ಯಾಸದೇವರು ಮಧ್ವಾಚಾರ್ಯ ಎರಡು ಪದ್ಯದಿಂದ ರುದ್ರದೇವರು ಎರಡು ಪದ್ಯದಿಂದ ಸ್ತೋತ್ರ ಮಾಡಿ ಇಂದ್ರದೇವರೇ ಮೊದಲಾಗಿರ್ತಕ್ಕಂಥ ಸಕಲ ದೇವತೆಗಳು ಋಷಿಗಳು ಮುನಿಗಳು ಪದ್ಮನಾಭ ತೀರ್ಥ ಮೊದಲಾಗಿರ್ತಕ್ಕಂತಹ ಯತಿಗಳು விழுதரமா கலத்தன தாசவர்களுக்கு இன்னும் புரந்தரதாசரை முதலாதி சக்கரத்தார் பரமாத்மன தாசவர்களுக்கு நமஸ்காரம் ஆர்த்தினிச்சேன். எல்லித்தானே தேவரும் இதுதான் எடுத்திருந்த தேவையாக பரிமளவு சுமனதொடர்கள் கூலுக்கு வாசனை இட்டார். ஆ வாசனை நம்ம காணஸ்துதேனும் ஜானேந்திரியக்கு அனுபவக்கு பத்தாதே ஹொத்தினும் வாசனை ஆகதென்று ஏன் ஹேளிக் பரல ஆக பகவந்த சர்வ வஸ்துகளுள்ளோ அதிர்ந்த பின்னனாகி தான் இருந்தானே. அவன் நாவ் ஜானேந்திரியிருந்து திருக்கோபைக்கட்டு ஒத்து ஈ கர்மேந்திரியிருந்த திருக்கொள்ளிக்காகல கண்ணிந்தனும் நோடிக்காகல வளகண்ணிந்த நோடு அந்த ஹேள்பட்டு இன்ன அனல் அரணியொழுகிப்பந்தே ஈ கட்சி ஒழுகே அக்னியது யார் காணிஸ்தா இல்ல அந்தே இன்னொந்து கட்சிக்கு நிட்டு மதன மாடி ಒಂದು ಅರಣಿಯಲ್ಲಿ ಇನ್ನೊಂದು ಕಟ್ಟಿಗೆಯನ್ನು ಇಟ್ಟು ಮಥನ ಮಾಡಿದಾಗ ಆಗ ಅದಕ್ಕೆ ಬೆಂಕಿ ಪಟ್ಟಣ ಅದೇ ಒಂದು ಕಡ್ಡಿಯನ್ನು ಅದರ ಮೇಲೆ ಒಂದು 100 ವರ್ಷ ಇಟ್ಟರೆ ಅಗ್ನಿ ಬರಲ್ಲ. ಮೆಲ್ಲ ಅದಕ್ಕೆ ತಾಪಿಸಿ ಗೀಚಿ ಬಿಡ್ತು ಅಂದ್ರೆ ಅಗ್ನಿ ಉತ್ಪತ್ತಿ ಆಗಿ ಹಾಗೆ ನಮಗೂ ಕೂಡ ಪರಮಾತ್ಮ ಯಾರು ತಾಪ ಅಲ್ಲ ಅನಲಿನ ಅರಣಿಯೊಳಗಿಪ್ಪಂತೆ ಮೇಲೆ ಹೇಗೆ ಮಥನ ಮಾಡಬೇಕು ಹಾಗೆ ನಾವು ಭಗವಂತನ ದರ್ಶನವಾಗಬೇಕಾದ್ರೆ ಭಗವತ್ ಗುರುಗಳ ಐಕ್ಯ ಚಿಂತನೆ ಒಂದೇ ಸಾಕುಂಟು. ಐಕ್ಯ ಚಿಂತನೆ ಎಂದ್ರೇನು? ಎಲ್ಲಾವುದರಲ್ಲಿರುವ ಭಗವಂತ ಒಬ್ಬನೇ, ಅವನೇ ನನ್ನ ಬಿಂಬನಾಗಿದ್ದಾನೆ. ನನ್ನಲ್ಲಿರುವ ಭಗವಂತನೇನೆ ಎಲ್ಲರಲ್ಲೂ ಬಿಂಬನಾಗಿದ್ದಾನೆ ಅಂದಾಗ ಎಲ್ಲರೂ ಅವನ ವಾಸಕ್ಕೆ ಯೋಗ್ಯವಾದ ಮನೆ ಅಂತ ತಿಳಿದುಕೊಳ್ತಕ್ಕಂಥದ್ದರಲ್ಲಿ ಈ ಭಗವದ್ ಗುರುಗಳ ಐಕ್ಯ ಚಿಂತನೆ ಒಂದೇ ಸಾಕು. ಈ ರೀತಿಯ ಚಿಂತನೆ ಮಾಡಿದಾಗ ಆಗ ಎರಡು ರೂಪಗಳು ಸೇರಿದಾಗ ಅಲ್ಲಿ ಅಗ್ನಿ ಹುಟ್ಟೇ ಬಿಟ್ಟು ಭಗವದ್ ರೂಪಗಳ ಐಕ್ಯ ಚಿಂತನೆ ಏನದೆ ಆಗ ಯೋಗ ಅಂದ್ರೆ ಸೇರಿದಾಗ ಅಗ್ನಿ ಹುಟ್ಟ ಆ ಜ್ಞಾನಾಗ್ನಿ ದದ್ದ ಕರ್ಮಾನಿ. ಈ ಜ್ಞಾನದಿಂದ ಒಳಗೆ ಕರ್ಮಗಳು ಸವಿಬೇಕಷ್ಟೇ ಹೊರತು ನಾನು ಬೇಕಾದಷ್ಟು ಓದಿದ್ದೇನೆ, ಬೇಕಾದಷ್ಟು ತಿಳ್ಕೊಂಡಿದ್ದೇನೆ, ಬೇಕಾದಷ್ಟು ಮಾಡ್ತಾ ಇದ್ದೀನಿ, ಅದರಿಂದ ಅಗ್ನಿ ಹುಟ್ಟೋದೇ ಇಲ್ಲ. ಬೆಂಕಿ ಪಟ್ಟಿನ ಮೇಲೆ ಕಡ್ಡಿ ಇಟ್ಟಾಗ ಆಗ್ತಟ್ಟೇನೆ. ಅನುಪಾಸಿತ ಭಗವದ್ ಜ್ಞಾನಂ ಜ್ಞಾನಾಭಾವೇ ಕಾರಣ ಅಂತ ಆಚಾರ್ಯ ತಾತ್ಪರ್ಯ ವಾಕ್ಯ. ಉಪಾಸನೆ ಎಂದರೇನು? ಭಗವದ್ ಗುರುಗಳ ಐಕ್ಯ ಚಿಂತನೆ ಯೋಗ. ಈ ರೀತಿ ಮಾಡಿದಾಗ ನಾನಾ ಅಂತಕ್ಕಂಥ ಅಗ್ನಿ ಹುಟ್ಟಿ ನಮ್ಮ ಒಳಗಿನ ಎಲ್ಲಾ ಪಾಪಗಳು ಸುತ್ತೋ. ಈ ರೀತಿ ಅದನ್ನು ಮುಗಿಸಿಬಿಟ್ಟು ಮತ್ತೆ ಎರಡನೇ ಸಂಧಿಯನ್ನು ಪ್ರಾರಂಭ ಮಾಡ್ತಾ ಕರುಣಾಸಂಧಿ ಪ್ರಾರಂಭ ಮಾಡಿದ್ದಾನೆ. ಹೌದು, ಇಷ್ಟು ಇಷ್ಟು ದೊಡ್ಡ ವ್ಯಕ್ತಿ ನಮ್ಮ ಮನೆ ಕೇಳ್ತಾನೆ. ಲೋಕದಲ್ಲಿ ಸ್ವಲ್ಪ ವಿದ್ಯ, ಸ್ವಲ್ಪ ಅಧಿಕಾರ, ಸ್ವಲ್ಪ ಐಶ್ವರ್ಯ ಇದ್ರೆ ನಮ್ಮ ಸಮ ಇಲ್ಲ ಅಂತ ಮಗನ್ಯೋ ಕೋಸ್ತಿ ಜಗದೀಶ್ವರ ಅಂತ ಮೆರೀತಾರೆ. ಅಂತಹದ್ದು ಇಷ್ಟು 14 ಲೋಕಕ್ಕೆ ಪ್ರಭು, ಸರ್ವತ್ರ ವ್ಯಾಪ್ತನಾಗಿ ಜಗತ್ ವ್ಯಾಪಾರ ಎಲ್ಲವನ್ನೂ ಮಾಡ್ತಕ್ಕಂತಹ ಪ್ರಭು ನಮ್ಮ ಮನೆ ಕೇಳ್ತಾನೆ. ನಾವು ಎಕ್ಕಸ್ಥಿತಿ ನಾವು ಅಂದ್ರೆ ಪರಮಾತ್ಮ ಮಹಾಕರುಣಾಳು ಅಂತ. ಪರಮಾತ್ಮ ಮಹಾಕರುಣಾಳು, ಆತನಷ್ಟು ಕರುಣಾಳು ಜಗತ್ತಿನಲ್ಲಿ ಯಾರೂ ಇಲ್ಲ. ಅದಕ್ಕೆ ಅಂತ ಜಗನ್ನಾಥ ದಾಸು ನಡೆ ನುಡಿಗಳ ಅಪರಾಧ ಒಡೆಯ ನೀನೆನಿಸಿದರೆ ಕರೆಹಾಯುವುದೆಂತ ಭವದಿಂದ. ನಮ್ಮ ನಡೆ ತಪ್ಪು ನುಡಿ ತಪ್ಪು, ನಾವು ಸದಾಚಾರ ಸ್ಫೂರ್ತಿ ಮನುಸ್ಫೂರ್ತಿ ಇವೆಲ್ಲ ನೋಡಿಬಿಡ್ತು ಅಂದ್ರೆ ಬೆಳಗ್ಗೆ ಎದ್ದ ಮೇಲೆ ರಾತ್ರಿ ಮಲಗುವುದೊಳಗೆ ಪ್ಲಸ್ ಪಾಯಿಂಟ್ ಇಲ್ಲೇ ಇಲ್ಲ, ಎಲ್ಲ ಮೈನಸ್ ಪಾಯಿಂಟ್. ನಾವು ಪ್ಲಸ್ ಅಂತ ತಿಳ್ಕೊಂಡಿದ್ದೇವಕ್ಕೆ ಪ್ರತಿಯೊಂದು ಕರ್ಮದಲ್ಲಿ ಲೋಪು. ನಾವೇನ್ ಮಾಡ್ತಾ ಇದ್ದೀವಿ ಕರ್ಮದಲ್ಲಿ ಪ್ರತಿಯೊಂದರಲ್ಲೂ ಲೋಪು. ಅವನೇನಾದ್ರೂ ಆ ಲೋಪ ಎಣಿಸ್ತಾ ಹೋಗ್ಬಿಡ್ತು ಅಂದ್ರೆ ನಾವು ಮ್ಯಾಲೆ ಏಳೋನು ಇಲ್ಲೇ ಇಲ್ಲ. ಆದ್ರೆ ಕ್ಷಮಿಸ್ತಾ ಇದ್ದಾನೆ ದೇವರು. ಯಾಕೆ ಕ್ಷಮಿಸ್ತಾ ಇದ್ದಾನೆ? ಅಸ್ವತಂತನಾಗಿದ್ದಾನೆ, ನನ್ನ ಒಂದು ಮಾಯಿಂದ ಬಂಧಿತನಾಗಿದ್ದಾನೆ. ಪಾಪ ಅವನು ಇವತ್ತಲ್ಲ ನಾಳೆ ತಿಳ್ಕೋಬಹುದು ಅಂತ ತಿಳ್ಕೊಂಡು ಲಾಂಗ್ ಚಾನ್ಸ್ ಕೊಡ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ಪಾಪ ಕರ್ಮವ ಸಹಿಸುವರೆ ಲಕ್ಷ್ಮೀಪತಿಗೆ ಸಮರಾದ ದಿವಿಜರನು ಈ ತಯೋಜ ಭವಾಂಡದೊಳಗ ಆವಲ್ಲಿ ನಾ ಕಾಣೆ ಗೋಪ ಗುರುವಿನ ಮಡದಿ ಭೃಗನಗ ಜಾಪ ಮೊದಲಾದವರು ಮಾಡಿದ ಮಹಾಪರಾಧಗಳೆನಿಸಿದನೆ ಕರುಣಾಸಪುತ್ರ. ಅವರೆಲ್ಲ ದೊಡ್ಡವ್ರಿ, ಅವರೆಲ್ಲ ಜಾತಾಪರೋಕ್ಷಿಗಳು, ಆದ್ದರಿಂದ ಅವರ ಆಗಾಮಿಯೂ ಲೇಪವಾದಲ್ಲ, ಆದ್ದರಿಂದ ಕ್ಷಮಿಸ್ತಾ ಅಂದ್ರೆ ಅದು ದೊಡ್ಡದಲ್ಲ, ನಮ್ಮದು ಕ್ಷಮಿಸ್ತಾನ. ನಮಗೆ ಅಪರೋಕ್ಷ ಜ್ಞಾನವಾಗಿಲ್ಲ, ಆಗಾಮಿ ಕರ್ಮ ನಮಗೆಲ್ಲ ಲೇಪವಾಗ್ತದೆ, ನಮ್ಮನ್ನು ಕ್ಷಮಿಸ್ತಾನ. ನಾವು ಏನ್ ಮಾಡಬೇಕಾಗ ಅಪರೋಕ್ಷ ಜ್ಞಾನವಾಗಿಲ್ಲ. ಮನವಚನೆ ಅತಿ ದೂರ, ನೀನೇನ್ ತಿಳ್ಕೊಂಡಿದ್ದೀ? ನಾನು ಮನಸ್ಸಿನಿಂದ ನಾನು ಪರಮಾತ್ಮನ ಹಿರಿಯ ಬಂದೆ ಸಿಗಲ್ಲ. ಒಂದು ಕ್ಷಣ ಈ ಕಡೆ ಮನಸ್ಸು, ಇನ್ನೊಂದು ಕಡೆ ಮನಸ್ಸು ಹೋಗಿದ್ದಾರೆ. ದೇವರಲ್ಲಿ ಇಡೋದ್ರೊಳಗ ಇನ್ನೊಂದು ಕಡೆ ಎಲ್ಲೋ ಹೋಗಿಬಿಟ್ಟಿರ್ತಾರೆ. ಆದ್ರಿಂದ ಮನಕ್ಕೆ ಅತಿ ದೂರ ಹೋಗ್ಲಪ್ಪ. ವಚನಕ್ಕಾದರೂ ಹತ್ತರಿ ತಾನೇ ದೇವರು, ಬೇಕಾದಷ್ಟು ಸ್ತೋತ್ರ ಹೇಳ್ತೀನಿ, ಬೇಕಾದಷ್ಟು ಮಾಡ್ತೀನಿ, ಇಲ್ಲ ಅದಕ್ಕೂ ದೂರ ಪರಮಾತ್ಮ. ಮತ್ತೆ ಯಾವುದಕ್ಕೆ? ನೆನೆವರನ್ನು ಅನುಸರಿಸಿ ತಿರುಗುವನು. ಪರಮಾತ್ಮನ ಸ್ಮರಣೆ ಏನು? ಉಪಕಾರ ಸ್ಮರಣೆ. ಪರಮಾತ್ಮನ ಉಪಕಾರ ಸ್ಮರಣೆ. ಸ್ವಾಮಿ ಎಷ್ಟು ರೀತಿಯಲ್ಲಿ ಉಪಕಾರ ಮಾಡ್ತಾ ಇದ್ದೀನಿ, ನಾನು ನಿಮ್ಗೆ ಏನ್ ಹೇಳಬೇಕು ಉಪಕಾರ ಏನೇನು ಮಾಡ್ತಾ ಇದ್ದೇನೆ ತಿಳಿಸುವುದೇ ಹರಿಕತಾಮೃತ ಸಾರದ ಉದ್ದೇಶ. ಇನ್ ಎಲ್ಲಾ ಗ್ರಂಥಗಳಲ್ಲಿ ನಮಗೆ ನೇರವಾಗಿ ಭಗವಂತನಿಂದ ಜೀವನ ಏನು ಉಪಕಾರವಾಗುತ್ತೆ ಅಂತಕ್ಕಂಥದ್ದು ಹೇಳಿದ್ದಾರೆ ಭಾಗವತದಲ್ಲಿ. ನಾವು ಆ ದೃಷ್ಟಿ ಬೇರೆ ನೊಂತ ಪ್ರವಿಶ್ಯ ಮಾಚ ಇಮಾಂ ಪ್ರಸುಪ್ತಾಂ ಸಂಜೀವಿಗೆ ತೆಗೆದ ಶಕ್ತಿ ಧರಸ್ತಾಮ್ನ ಗರುಡಾದಿಸ್ತೋತ್ರ ಶುಚ್ಯುದ್ಭವ ಪ್ರಳಯ ಹೇತುರ ಹೇತುರಿಶ್ಯ ಯಶ್ವ ಪ್ರಜಾಗರ ಸುಕ್ಷಿಪ್ತ ಸದ್ಭಿಶ್ಯ ದೇಹೇಂದ್ರಿಯಾನಿ ಸೂರ್ಯಾನಿ ಚರಂತಿ ಏನ ಸಂಜೀವಿತಾನಿ ತದ ಇವೆಲ್ಲ ನಮಗೆ ಅಂತರ್ಧರ್ಮ ಧರ್ಮೋಪದೇಶ ಅಂತರ್ಯಾಮಿಯಾಗಿ ಒಳಗಿಟ್ಟುಕೊಂಡು ಸರ್ವೇಂದ್ರಿಯಗಳನ್ನು ಪ್ರೇರಣೆ ಮಾಡ್ತಕ್ಕಂಥವು ನಿಂತಾವು ನೂರಾರು ಶ್ಲೋಕ ಇದ್ದಾವೆ ಭಾಗುತ್ತೆ. ಆದರೆ ಸಂಸ್ಕೃತದಲ್ಲದೆ ನಾವು ಹೇಳುವವರು ಅವೆಲ್ಲ ಹೇಳಿದ ನಮ್ಮ ಅಸ್ತಿತ್ವಕ್ಕೆ ನನ್ನ ದೊಡ್ಡ ಸ್ಥಿತಿ ಹೋಗಿಬಿಡ್ತದೆ ಅಂತ ತಿಳ್ಕೊಂಡು ನಮಗೂ ಸ್ವಲ್ಪ ಉಂಟು ಬರೀ ದೇವರೇನು ಮಾಡ್ತಾನೆ ಅಂತ ನಾವು ಜಾಯಿಂಟ್ ರೆಸ್ಪಾನ್ಸಿಬಿಲಿಟಿ ಸ್ಥಾಪನೆ ಮಾಡಬೇಕಾಗಿದೆ. ನಾವು ಜಗತ್ತಲ್ಲಿ ನಮ್ಮ ಉದ್ದೇಶ ಏನು ಬರೀ ದೇವರದೊಬ್ಬರದೇ ಅಲ್ಲೋ ನಮ್ಮದು ಉಂಟು ಜವಾಬ್ದಾರಿ ಜಾಯಿಂಟ್ ರೆಸ್ಪಾನ್ಸಿಬಿಲಿಟಿ ಎರಡು ಕೈ ಸೇರಿ ಚಪ್ಪಾಲಿ ಬರೀ ದೇವರ ಮೇಲೆ ಹಾಕ್ತಕ್ಕಂಥವ್ರು ಅವರೆಲ್ಲ ತಮೋ ಯೋಗ್ಯರು ಅಂತಕ್ಕಂಥವ್ರದ್ದು ತಪ್ಪಾಗಿ ತಿಳ್ಕೋಬಾರ್ದು. ಇದ ಮಯಾ ಕ್ರಿಯತೆ ಇದ ಮಯಾ ನ ಕ್ರಿಯತೆ ಇದು ವಿಪರೀತ ಕ್ರಿಯತೆ ಇತಿ ಬುದ್ಧಿ ಭೇದ ರಜೋ ತಮೋ ಗುಣೋದ್ಭುತ ಬುದ್ಧಿ ಪ್ರಮಾಂಡ. ಅದಕ್ಕೋಸ್ಕರವಾಗಿ ಆ ರೀತಿ ತಿಳಿದುಕೊಳ್ಳುತ್ತೇನೆ. ಸರ್ವಕಾಲದಲ್ಲೂ ಸರ್ವೇಂದ್ರಿಯಗಳು ನನ್ನ ಇಂದ್ರಿಯಗಳಲ್ಲದೇನೆ ಎಲ್ಲರೂ ಇಂದ್ರಿಯಗಳು ನಿನ್ನಿಂದ ಪ್ರಚೋದಿಸಲ್ಪಡುತ್ತಾ ಇದ್ದಾವೆ ಅಂತ ತಿಳ್ಕೊಂಡು ಅದರದರ ಕಾರ್ಯದಲ್ಲಿ ಪ್ರವೃತ್ತವಾಗ್ತೇವೆ. ನೀನೆಲ್ಲ ತಗೊಂಡು ಹೋಗ್ತಾ ಇದ್ದೀನಿ ನಿನ್ನ ಪೂಜಾ ಸ್ವಾಮಿ ನೀನು ಇಷ್ಟೇ ಭಗವಾತ್ಮನ ಪ್ರೀತಿ ಬಳಸಲಿಕ್ಕೆ ಇನ್ನೇನೇ ನಾವು ಕಷ್ಟಪಡಬೇಕಾಗ್ತಿಲ್ಲ. ಇದಕ್ಕಿಂತಲೂ ಚತುರ ಪೀಠ ಪುರುಷಾರ್ಥ ಪಡೆಯವರೇ ಚತುರದಶ ಲೋಕಗಳ ಮಧ್ಯದಲ್ಲಿ ಇತರ ಉಪಾಯಗಳಿಲ್ಲ ನೋಡಲು ಸಕಲ ಶಾಸ್ತ್ರದಲ್ಲಿ ಸತತ ವಿಷಯ ಇಂದ್ರಿಯಗಳಲ್ಲಿ ಪ್ರವಿತತೆ ನೆನೆಸಿ ರಾಜಿಸುವ ಲಕ್ಷ್ಮೀಪತಿಗ ಸರ್ವ ಸಮರ್ಪಣೆಯೇ ಮಹಾಪೂಜೆ ಸದುಪಾಯ. ಆದ್ದರಿಂದ ಹೌದ್ರಿ ದೇವರನ್ನು ಪ್ರೀತಿ ಬಡಿಸಬೇಕಾದ್ರೆ ದುಡ್ಡು ಬೇಕು ಕಾಸು ಬೇಕು ನಮಗಿಲ್ಲ ಅದಿಲ್ಲ ಬೇಕಾದಷ್ಟು ದಾನ ಧರ್ಮ ಮಾಡಬೇಕು ಅಂತ ಅಪೇಕ್ಷೆಯೇ ದುಡ್ಡಿಲ್ಲ ವ್ರತನೇ ಮಾದನ ಮಾಡಬೇಕು ಅಂತದೇ ಶರೀರದಲ್ಲಿ ಶಕ್ತಿ ಇಲ್ಲ ತೀರ್ಥಯಾತ್ರಾದನ ಮಾಡಬೇಕು ಅಂತದೇ ಶರೀರದಲ್ಲಿ ಶಕ್ತಿ ಇಲ್ಲ ನಮಗೂ ಶಾಸ್ತ್ರಾಧ್ಯಯನಾದಿಗಳನ್ನು ಮಾಡಬೇಕು ಅಂತ ಅಪೇಕ್ಷೆ ಅವಕಾಶವಿಲ್ಲ ಆ ತರ್ಕ ಓದುವಷ್ಟು ಬುದ್ಧಿವಂತಿಕೆ ಇಲ್ಲ ಮತ್ತೆ ಏನ್ ಮಾಡಬೇಕು ಇಲ್ಲ 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 ಅದಕ್ಕೆಂದ್ರೆ ವಿಜಯದಾಸರು ಇಲ್ಲ ತನಗೆ ಎಂದು ಸುಳ್ಳು ಮಾತಾಡಿದರೆ ಎಲ್ಲವನ್ನು ಕಸುಕೊಂಬೋ ಕಳ್ಳದವರಿಗೆ ಅಂದ್ರು ಇಲ್ಲ ಇಲ್ಲ ಅಂತಂದ್ರೆ ಎಲ್ಲ ಕಸು ನಿಮ್ ದುಡ್ಡು ಕಾಸು ಕಸ್ಕೊಂಬಲ್ಲ ದೇವರು ಅದನ್ನು ತಗೊಂಡು ಏನ್ ಮಾಡ ಮನುಷ್ಯ ಜನ್ಮನೇ ಕೊಡಲ್ಲ. ಯಾವ ಮನುಷ್ಯ ಜನ್ಮದಲ್ಲಿ ಭಗವಂತನನ್ನ ವಿಷಯವನ್ನು ಓದಿಯಾದರೂ ತಿಳ್ಕೋಬಹುದು ಅಥವಾ ಇನ್ನೊಬ್ಬರಿಂದ ಕೇಳಿಯಾದರೂ ತಿಳ್ಕೋಬಹುದು ಇನ್ನ ಉಳುಕಿ ಪಶು ಪಕ್ಷಿಗಳಾದ ಜ್ಞಾನವಿಲ್ಲ ಅಂತ ಭಗವಂತನ ತಿಳಿದುಕೊಳ್ಳಲಿಕ್ಕೆ ಯೋಗ್ಯವಾದ ಜ್ಞಾನ ಕೊಟ್ಟರು ಅದನ್ನ ತಿಳಿದುಕೊಳ್ಳದೇನೆ ನಾವು ಯಥಾಪ್ರಕಾರವಾಗಿ ಒಂದು ಅಂಧಾನುಕರಣ ಮಾಡಿದಾಗ ನಮ್ಮನೇನ್ ಮಾಡ್ತಾನೆ ದೇವರು ದುಡ್ಡು ಕಾಸು ಕಸ್ಕೊತಾನೆ ಅಂತ ಯಾರು ಹೆದರಬೇಕಾದಿಲ್ಲ ಅದು ತಂತಿಗೆ ಬರಲ್ಲ ದೇವರು ಮನುಷ್ಯ ಜನ್ಮವನ್ನೇ ಕೊಡಲ್ಲ ಮನುಷ್ಯ ಜನ್ಮ ಕೊಡೋದೇ ಇಲ್ಲ ದೇವರು. ಅದಕ್ಕೋಸ್ಕರವಾಗಿ ಈ ರೀತಿ ಇರ್ತಕ್ಕಂತಹದ್ದೇನದೇ ಪರಮಾತ್ಮನ ಪ್ರೀತಿ ಬಳಸುವುದಕ್ಕೆ ಅದು ಇಲ್ಲಪ್ಪ ನಮ್ಮ ಹತ್ರ ಮನದೊಳಗೆ ಸುಂದರ ಪದಾರ್ಥವ ನೆನೆದ ಕೊಡೆ ಎಂದ್ಬಿಟ್ಟಿದ್ದೆ ಕರ್ಣಾಸಂಧಿ ಒಳಗೆ ನೀನು ದುಡ್ಡು ಇಲ್ಲೇನಪ್ಪ ನಿನ್ನ ಮನಸ್ಸಲ್ಲಿ ಸುಂದರವಾದ ಪದಾರ್ಥವನ್ನು ಚಿಂತನೆ ಮಾಡ್ಕೊ ದೇವರು ನಿನ್ ಮತ್ತೆ ಅವನು ಹಾಗೆ ಕೊಡಲ್ಲ ನಾವು ನೀವು ಸ್ಪಿರಿಚುಯಲ್ ಆಗಿ ಕೊಟ್ರೆ ಅವನು ಮೆಟೀರಿಯಲಿಸ್ಟಿಕ್ ವಾಪಸ್ ಕೊಡ್ತೇವೆ ಅದು ಭಗವಂತನ ವಿಶೇಷ ಅಂತಕ್ಕಂಥದ್ದು ನೀನು ಮಾನಸಿಕವಾದ ಚಿಂತನೆ ಕೊಟ್ಟರೆ ಅವನದನ್ನು ಮುಸ್ತಿಸಿ ಹಾಕಿ ಅದ್ಯಾಕೆ ಅಂದ್ರೆ ಪರಮಾತ್ಮನೇ ಮುಖ್ಯವಾದ ಅನ್ನವೇ ಇದೆ ಮನಸ್ಸು ವಾಕು ದೇಹ ಇವುಗಳಿಂದ ಆಗ್ತಕ್ಕಂತಹದ್ದೇ ಭಗವಂತನಿಗೆ ನಿಜವಾದ ಅನ್ನ ಈ ನಿಜವಾದ ಅನ್ನಗಳನ್ನು ಸಮರ್ಪಣೆ ಮಾಡದೆ ಜಡಾನ್ನವನ್ನು ಸಮರ್ಪಣೆ ಮಾಡಿ ನಾವು ದೇವರ ನೈವೇದ್ಯ ಮಾಡಿದ್ದೇವೆ ಅಂತ ನಮ್ಮ ಬೆನ್ನು ನಾವು ತಪ್ಪಿಸುತ್ತಿದ್ದೀವಿ ಅದಾದರೆ ಬೇಕಿಲ್ಲೇನು ದೇವರು ಅದ್ ಜಡಾನ್ನ ತಗೊಂಬಲ್ಲ ಪ್ರತಿಯೊಂದರಲ್ಲೂ ತನ್ನ ಸ್ವಾಕ್ಷರಸವನ್ನು ತಗೋತಾನೆ ಹೊರತು ಇದನ್ನ ಆತ್ಯಾಗಿ ತಿಂತಾನೆ ಅವೆಲ್ಲ ಜಡ ಎಲ್ಲ ನಮಗೋಸ್ಕರವಾಗಿ ಪರಮಾತ್ಮ ಮತ್ತೆ ವೈಶ್ವಾನರ ಹೋಮಕ್ಕೆ ನಾವು ತಿನ್ನಬೇಕಲ್ಲ ಸ್ವೀಕರಿಸರನರ್ಪಿತ ಒಂದು ಕಾಲಕ್ಕೂ ಆ ಕೈವಲ್ಯ ಭೋಗ ಸುಖ ಅವರಿಗೆ ಬೇಕು ಅದರಲ್ಲಿ ನಾನಾ ವಿಧವಾದ ದುಷ್ಟ ಪದಾರ್ಥ ಇರ್ತವೆ ಕಲ್ಯಾದಿಗಳು ಸೇರ್ತವೆ ಅಲ್ಲಿ ಭಗವದ್ ರೂಪಗಳನ್ನು ಚಿಂತನೆ ಮಾಡಿದಾಗ ಆಗ ಕಲ್ಯಾದಿಗಳೆಲ್ಲ ಹೋಗಿ ಆಗ ಅನ್ನ ನಮ್ಮ ವೈಶ್ವಾನರ ಹೋಮಕ್ಕೆ ಶುದ್ಧಿ ಆಗುವುದಕ್ಕೋಸ್ಕರ ನೈವೇದ್ಯ ಹೊತ್ತು ದೇವರು ತಗೊಂಬೋದು ಇಂದ್ರಿಯ ದ್ವಾರಾಗಿ ಸೋಪಿ ಉಂಟೆ ಶ್ರೋತ್ರಂ ಚಕ್ಷು ಸ್ಪರ್ಶನಂಚ ರಸನಂ ಘಾನಮೇವಚ ಅಲ್ಲೇ ತಗೊಂಬೋದು ದೇವರು ಅಂತ ತಿಳ್ಕೊಂಡು ಕರುಣಾಸಿನ ಏಕಾದಷ್ಟು ಹೇಳ್ಬಿಟ್ಟಿದ್ದಾರೆ ಏಕಾದಷ್ಟು ಒಂದೇ ಎರಡೇ ಮೂವತ್ತೆರಡು ಸಂಧಿ ಒಂದು ಉಪದೇಶ ಮಾಡಿ ಹೌದು ಇವನು ಹುಡ್ಕೊಂಡು ನಾವು ಎಲ್ಲಿ ಹೋಗಬೇಕು ನೀವೇನೇ ಹೇಳ್ತಾ ಇದ್ದೀರಿ ದೊಡ್ಡ ವ್ಯಕ್ತಿ ನಮಗೂ ಅವನು ತಿಳ್ಕೋಬೇಕು ನೋಡ್ಬೇಕು ಅಂತ ಅಪೇಕ್ಷೆ ಆಗ್ತಾನೆ ಎಲ್ಲಿ ಹೋಗ್ಬೇಕು ಏನು ಬದಲಿಗೆ ಹೋಗ್ಬೇಕೆ ಅಥವಾ ಪುರಿಗೆ ಹೋಗ್ಬೇಕೆ ಅಥವಾ ದ್ವಾರಕಾಕ್ ಹೋಗ್ಬೇಕೆ ಅಥವಾ ತಿರುಪತಿಗೆ ಹೋಗ್ಬೇಕೆ ಅಥವಾ ಉಡುಪಿಗೆ ಹೋಗ್ಬೇಕೆ ಎಲ್ಲೂ ಹೋಗ್ಬೇಕಾದಿಲ್ಲ ನಮ್ಮ ಹೃದಯದಲ್ಲೇ ಇಲ್ಲ ಅಂತೇಳಿ ನಮ್ಮ ಹೃದಯದಲ್ಲಿ ನಮ್ಮ ಇಂದ್ರಿಯಗಳಾಗಿಯೇ ಇದ್ದಾನೆ ದೇವರು. ನಾವು ಎಲ್ಲೆಲ್ಲೆಲ್ಲ ಅವನು ಪ್ರೀತಿ ಪಡಿಸ್ಲಿಕ್ಕೆ ಹೋಗ್ಬೇಕಾಗ್ತಿಲ್ಲ. ನಮಗೆ ಈ ಜ್ಞಾನ ಬರೋರು ಅಲ್ಲಲ್ಲಿ ಹೋಗ್ಬೇಕಷ್ಟೇ. ಅಲ್ಲಿ ಹೋದಾಗ ಮನಪ್ರಸಾದನಾರ್ಥಂ ಈ ದೇಶ ಕಾಲಾದಿ ಚಿಂತನ ಅನ್ಬಿಟ್ಟು ಆಚಾರ ಸೂತ್ರ ಭಾಷೆಯಲ್ಲಿ ಎತ್ತರೇ ಕಾಗೃತ ತತ್ರ ವಿಶೇಷ ತೋಮಂತಕ್ಕಂತಹ ಸೂತ್ರದಲ್ಲಿ ದೇಶ ಕಾಲಾದಿಗಳಿಂದ ವಿಶೇಷ ಏನು ಇಲ್ಲ ಅಂತ ಹೇಳ್ತಿದ್ದಾರೆ. ಹೌದು ಹೇಳ್ತಾರಲ್ಲ ಪರ್ವತಾಗ್ರ ನದಿ ತೀರ ಅವೆಲ್ಲ ಹೇಳ್ತಾ ಇದ್ದಾನೆ. ಮನಪ್ರಸಾದನಾರ್ಥಂ ಎಂಬುದು ನಿಮ್ಮ ಮನಸ್ಸು ಪ್ರಸನ್ನತೆಯನ್ನು ಹೊಂದುತ್ತದೆ. ಆದ್ದರಿಂದ ದೇಶಕಾಲ ವಿಶೇಷ ಜೊತೆ ಸ್ವಾಭಾವಿಕವಾಗಿ ಯಾವ ದೇಶ ಸರ್ವ ದೇಶವೂ ಪುಣ್ಯ ದೇಶವು. ಈ ಎತ್ತರೇಕಾಗ್ರತ ಎಂಬ ತೋಂದ ಜಗನ್ನಾಥ ಹೇಳಿದ ಸರ್ವ ದೇಶವೂ ಪುಣ್ಯ ದೇಶವು. ಯಾವಾಗ ಸಮ ಸರ್ವವಂದನ ವಿಮಲ ಮೂರ್ತಿ ಧ್ಯಾನ ಉಳ್ಳವಗೆ ಅದಕ್ಕೋಸ್ಕರ ಮನಪ್ರಸಾದನಾರ್ಥಂ ನಿನ್ನ ಎತ್ತರೇಕಾಗ್ರತ ಎತ್ತ ಏಕಾಗ್ರ ಭವತಿ ತದೈವ ಸ್ಥಾತವ್ಯಂ ತಾನೇವ ಭೋಗಾನ್ ಭುಂಜಿತ ಮನೋಯತ್ರ ಪ್ರಸೀದತಿ ಸೂತ್ರ ಭಾಷಾಚಾರ ಮಾಡಿ. ಈಗ ನಮ್ಗೆ ಉದಾಹರಣೆಗೆ ಹೋದ್ರೆ ಈಗ ಇವರ ರಾಯಮಠಕ್ಕೆ ಹೋದ್ರೆ ಬರ್ತೀವಿ, ಮಂತ್ರಾಲಯಕ್ಕೆ ಹೋದ್ರೆ ಬರೋ ಬರ್ತೀವಿ, ವ್ಯತ್ಯಾಸ ಯಾಕೆ? ಈ ರಾಯರು ಬೇರೆ ಆ ರಾಯ ಬೇರೆ ಏನು ಏನು ಹಾಗಲ್ಲ, ಅದು ಮೂಲ ಸ್ಥಳ ಎಂಬ ಒಂದು ಮನೋಭಾವನೆ ಏನಿರುತ್ತೆ. ಆ ಮೂಲ ಸ್ಥಳ ಬೇರೆ, ರಾಯರ ಅವರೆಲ್ಲ ಸಾಮಸರು ದೇವತೆ. ದೀಪ ದೀಪಾಂತರಂ ಎತ್ತು, ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚಿದಾಗ ಒಂದು ದೀಪದ ಬೆಳಕು ಕಡಿಮೆ ಆಗಲಿಲ್ಲ, ಇನ್ನೊಂದು ಜಾಸ್ತಿ ಆಗಲಿಲ್ಲ. ಹಾಗ ಅವರೆಲ್ಲ ಸಾಂಸರಾದ ದೇವತೆಗಳು. ಮಂತ್ರಾಲಯದಲ್ಲಿ ಹೆಚ್ಚು ಸನ್ನಿಧಾನದ ಇಲ್ಲೂ ಅಷ್ಟೇ ಸನ್ನಿಧಾನವೇ. ನಮಗೆ ಬೃಂದಾವನ ಇಲ್ಲಪ್ಪ ನಮ್ಮೂರಿಗೆ, ಕರದಲ್ಲಿಗೆ ಬರುವ ಅಂತ ಹೇಳಿದ್ರು ದಾಸರು. ಆ ಬೃಂದಾವನನು ಬೇಕಿಲ್ಲ, ನೀನು ಭಕ್ತಿಯಿಂದ ನೀ ರಾಯನ್ನ ಕರೀತು ಅಂದ್ರೆ ರಾಯ ಬಂದು ಬಿಡ್ತಾರೆ. ಇಂತಹ ಕಥೆಗಳು ಬೇಕಾದಷ್ಟು ನಡೆದಿದ್ದಾವೆ, ಬೇಕಾದಷ್ಟು ನಡೆದಿದ್ದಾವೆ. ಅಂದಾಗ ಮನಸ್ಸು ಪ್ರಸನ್ನತೆಗೋಸ್ಕರವಾಗಿ ನಾವು ತೀರ್ಥಕ್ಷೇತ್ರಾದಿಗಳು ಹೋಗ್ಬೇಕಷ್ಟೇ ಹೊರತು ಮನಸ್ಸು ಪ್ರಸನ್ನತೆ ಇರ್ತಕ್ಕಂಥವನಿಗೆ ಎಲ್ಲ ದೇಶವೂ ಪುಣ್ಯ ದೇಶ ಅಂತ ಹೇಳ್ತದೆ ಜಗನ್ನಾಥ. ಅದಕ್ಕೋಸ್ಕರವಾಗಿ ಅಂತಹ ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಅವನು ನಮಸ್ಕಾರ ಮಾಡಲಿಕ್ಕೆ ಗುರಿ ತನಕ ಹೋಗಬೇಕಾದ್ದಿಲ್ಲ. ಕಮ್ವಾದಿ ಮಗ್ನಿಂ ಸಲಿಲಂ ಮಹೀಚ ಜ್ಯೋತಿಂಶ ಸತ್ವಾನಿ ದಿಶೋದ್ರಮಾದಿ ಸರಿ ಸಮುದ್ರಾಂಶ ಹರೇ ಶರೀರಂ ಯತ್ಕಿಂಚ ಭೂ ಪ್ರಣಮೇದ ಅನನ್ಯ ಅಂತ ಭಾಗವತವಾಗಿ. ಅದಕ್ಕೋಸ್ಕರ ಮರ ಗಿಡ ಬಳ್ಳಿ ಪ್ರಹ್ಲಾದರಾಜು ಇದೇ ಮಾಡಿದ್ರು, ಇದೇ ಮಾಡಿದ್ದು ಪ್ರಹ್ಲಾದರಾಜು, ಬೇರೆ ಏನು ಮಾಡಲಿಲ್ಲ. ಧ್ರುವರಾಜರು ಆ 5 ತಿಂಗಳು ಘೋರವಾದ ತಪಸ್ಸು ಮಾಡಿ, 3 ದಿವಸ 6 ದಿವಸ 9 ದಿವಸ ಉಪವಾಸ ಕಟ್ಟು ಉಪವಾಸ. ಆಮೇಲೆ 5ನೇ ತಿಂಗಳು ಶ್ವಾಸನೆ ಕಟ್ಟಿಬಿಟ್ಟು, ನೀವು ಶ್ವಾಸ ನಿರೋಧ ಮಾಡಿ. ಇಷ್ಟು ಮಾಡಿದ ಧ್ರುವರಾದರಿಗೆ ಪರಮಾತ್ಮ ಕೊಟ್ಟ ಫಲ ಏನು? ಅದೇ ಜಗನ್ನಾಥದಾಸರು, ಮನವನಿತ್ತರೆ ತನ್ನ ನಿಯೋನು ತನುವ ದಂಡಿಸಿ ದಿನ ದಿನದಿ ಸಾಧನವ ಮಾಡಿಪರಿಗಿತ್ತವನು ಸ್ವರ್ಗಾದಿ ಭೋಗಗಳಂತ ಯಾಕೆ ಹೇಳಿದ್ರು? ಧ್ರುವರಾದ್ರು ಕಡಿಮೆ, ಪ್ರಹ್ಲಾದರು ಜಾಸ್ತಿ ಅಂತ ಹೇಳಲು ಹೊರಟಿಲ್ಲ. ಇಲ್ಲಿ ಎಲ್ಲಾ ಕರ್ಮದ ದೇವತೆಗಳು, ಪ್ರಹ್ಲಾದರಲ್ಲಿ ವಾಯುದೇವರು ವಿಶೇಷ ಆವೇಶ ಇದ್ದಾಗ ನಾರದಲ್ಲಿ ಸಮ ಆಗ್ತಾರೆ ಅಂತ ಹೇಳಿಬಿಟ್ಟಿದ್ದಾನೆ ಗರುಡ ಪುರಾಣದಲ್ಲಿ. ಆದ್ದರಿಂದ ವಿಶೇಷ ಆವೇಶ ಇಲ್ಲದೆ ಇದ್ದಾಗ ಕರ್ಮದ ದೇವತೆ ಅಂದಾಗ ಮತ್ತೆ ಯಾಕೆ ಹೇಳ್ತೀರಿ ಹಾಗಾದ್ರೆ? ಅಂದ್ರೆ ದೇಹದಂಡನೆ ಮಾಡ್ತಕ್ಕಂಥವರಿಗೆ ಅಲ್ಪ ಫಲ. ಯಾಕೆ? ಧ್ರುವರಾಜ ಎಷ್ಟು 36,000 ವರ್ಷ ರಾಜ್ಯಭಾರ ಮಾಡುವುದಷ್ಟೇ ಇಲ್ಲಿ. 36,000 ವರ್ಷ ರಾಜ್ಯಭಾರ ಮಾಡು, ಆಮೇಲೆ ಧ್ರುವಲೋಕಕ್ಕೆ ಬಾ, ಅಲ್ಲಿ ನಾನು ಸಿಂಸುಮಾರ ರೂಪದಿಂದ ದರ್ಶನ ಕೊಡ್ತಿರ್ತೀನಿ ಎಲ್ಲಾದ್ರೂ. ಪ್ರಹ್ಲಾದರಾಜು 1 ದಿವಸ ಊರಿ ಬಿಟ್ಟು ಹೊರಗೆ ಹೋಗಿಲ್ಲ, 1 ದಿವಸ ಉಪವಾಸ ಮಾಡಲಿಲ್ಲ, 1 ದಿವಸ ದೇಹದಂಡನೆ ಮಾಡಲಿಲ್ಲ. ಅವರೇನ್ ಮಾಡಿದ್ರು? ಕಂಡ ಕಂಡಲ್ಲಿ ವಿಶ್ವ ರೂಪ ತಾಂಬರು, ಮರ ನೋಡಿದ್ರೆ ಸ್ವಾಮಿ ಇಲ್ಲಿದ್ದಿ, ಗಿಡ ನೋಡಿದ್ರೆ ನೀನಿದ್ದಿ ನಮಸ್ಕಾರ ಹಾಕ್ತಿದ್ದಾರೆ, ನದಿಗೆ ನಮಸ್ಕಾರ, ಪರ್ವತಕ್ಕೆ ನಮಸ್ಕಾರ, ಎಲ್ಲಾ ವಸ್ತು ನೋಡ್ತಾರೆ ನೋಡ್ತಾರೆ. ಒಳಗೆ ದುಃಖ ಆನಂದ, ನೀನು ಎಷ್ಟು ಅತ್ಯಂತ್ಯಾದ್ಭುತನಾದ ಮಹಿಮಾ. ಇಂತಹ ಸಾಮಾನ್ಯ ವಸ್ತುವಿನಲ್ಲಿ ಜಡದಲ್ಲಿ ಜಡನಂತೆ, ಚೇತನರಲ್ಲಿ ಚೇತನಂತೆ ಇಟ್ಕೊಂಡು ಜಗದ್ ವ್ಯಾಪಾರ ಮಾಡ್ತಾ ಇದ್ದೀಯ ಸ್ವಾಮಿ, ನಿಮ್ಗೆ ಏನು ಮಹಿಮೆ? ಯಾರು ಮಾನಸಿಕವಾಗಿ ಚಿಂತೆ ಮಾಡ್ತಾ ಇದ್ರು? ಇಷ್ಟಕ್ಕೆ ಏನ್ ಫಲ ಕೊಟ್ಟ ಪರಮಾತ್ಮ? ಒಂದು ಮನ್ವಂತರ ಕಾಲ ರಾಜ್ಯಭಾರ ಮಾಡು ಅಂತ ಹೇಳಿದ್ವಿ. ಒಂದು ಮನ್ವಂತರ ಅಂತಂದ್ರೆ 74,71 ಸಲ 4 ಯುಗಗಳು ತಿರುಗುವಷ್ಟು ಕಾಲ. 4 ಯುಗಗಳು 71 ಸಲ ತಿರುಗಿದರೆ ಒಂದು ಮನ್ವಂತರ ಅಂತ. 10 ಮನ್ವಂತರ ಕಾಲ ಅಂದ್ರೆ ಒಂದ್ಸಲ ತಿರುಗಿದರೆ 43,20,000 ವರ್ಷ ಆಗ್ತದೆ. ಅಂತ 8 x 71 ಲೆಕ್ಕ ಹಾಕಿ 36,000 ಇಲ್ಲಿ. ಹಾಗಾದ್ರೆ ಆಮೇಲೆ ನೀನೇನ್ ಮಾಡಬೇಕು? ನೀನ್ ಇಲ್ಲಿ ಬಂದು ಕೀರ್ತಿಂಗ್ ಸಿದ್ಧಾಂ ಸುರಲೋಕ ಗೀತಾಂ ಇದನ್ನ ಬಿಟ್ಟು ನನ್ನನ್ನೇ ಕೊಂದ್ಬಿಡು ಅಂತ ವೈಕುಂಠ ಲೋಕಕ್ಕೆ ಬಾ ಅಂತ ಹೇಳಿ ಅಂದಾಗ ಯಾತಕ್ಕೆ ಹೇಳಿದ್ರು? ಮನವನಿತ್ತರೆ ತನ್ನ ನೀವರು. ನಾವು ದೇವರಿಗೆ ಮನಸ್ಸನ್ನು ಕೊಡೋದು ಕಲಿಯಬೇಕು. ಮನಸ್ಸನ್ನು ಕೊಡ್ತಾ ಇಲ್ಲ, ದೇಹವನ್ನು ಕೊಡ್ತಾ ಇದ್ದೀವಿ. ಯಾಕೆ ಹಾಗಾಗ್ತಾದೆಂದ್ರೆ ಮನಸ್ಸು ಕೊಟ್ಟಿದ್ ಯಾರಿಗೂ ಗೊತ್ತಾಗಲ್ಲ. ನಾವು ಮನಸ್ಸಿನ ಚಿಂತನೆ ಮಾಡಿ ಯಾರಿಗೂ ಗೊತ್ತಾಗಲ್ಲ. ದೇಹದಿಂದ ಮಾಡಿ ಜನ ನೋಡ್ತಾರೆ, ನಮ್ಮನ್ನು ಹೊಗಳ್ತಾರೆ, ಕೊಂಡಾಡ್ತಾರೆ. ನಮ್ಗೆ ಇದು ಬೇಕು ಅದು ಬೇಕಪ್ಪ ನಮಗೆ, ಇನ್ನು ನಾವೇನು ಅಷ್ಟು ವೈರಾಗ್ಯ ಸಿಕ್ಕಾಮಡೇ. ಹಾಕಿ ತಿಳ್ಕೋಬಾರ್ದು.
ಅದಕ್ಕೆ
ಅರುಣ್ ಕಟ್ಟಿ ಗಿರಿ ಮುಂತ ಅದಕ್ಕೆ ಮನವನಿತ್ತ ಇರಿಕೆ ವ್ಯಾಪ್ತಿಯಿಂದ ಎಲ್ಲೆಲ್ಲ ನಮ್ಮ ಕಣ್ಣಲ್ಲಿದ್ದಾನೆ. ಅದಕ್ಕೆಂತಾನೆ ಶ್ರವಣ ನಯನ ಗ್ರಾಣ ತ್ವಗ್ರಸ ನೀವುಗಳು ವಾಪಾನೆ ಪಾದ ದವಯವಗಳು ತದ್ಗುಣಗಳು ತತ್ಪತಿಗಳು ಪ್ರಭಿತನು ತಾನಾಗಿ ಕೃತಿಪತಿ ವಿವಿಧ ಕರ್ಮವ ಮಾಡಿ ಮಾಡಿಸಿ ಭವಕ್ಕೆ ಕಾರಣನಾಗಿ ತಿರುಗಿಸುತ್ತಿರುವ ತಿಳಿಸದೆ ಶಬ್ದರಸ ರೂಪ ಸ್ಪರ್ಶ ಶಬ್ದೊಂದು ತಾನಲ್ಲ ಅದರ ದಸರಿಂದ ಕರೆಸಿದ ಜೀವನಿಗೆ ತರ್ಪಕನು ತಾನಾಗಿ. ನಮ್ಮ ಕಣ್ಣು ನೋಡಬೇಕಾದ್ರೆ ಭಗವಂತ ಎಷ್ಟು ರೂಪಂದಿದ್ದು ನಮ್ಗೆ ಉಪಕಾರ ಮಾಡ್ತಾ ಇದ್ದಾರೆ. ಸ್ವಲ್ಪ ಯೋಚನೆ ಮಾಡುತ್ತಾರೆ ಕಣ್ಣು ನನ್ನ ಕಣ್ಣು ನಾನು ನೋಡ್ತೀನಿ ಅಂತ ಹೇಳ್ಬಿಡ್ತೀಯಲ್ಲ ಎಷ್ಟು ರೂಪ ಮೇಲ್ಕಾಣ್ತಕ್ಕಂತಹ ಗೋಳಕ ಅದಲ್ಲಿದ್ದಾನೆ ಭಗವಂತ. ಅದು ಪೃಥ್ವಿ ತತ್ವದಿಂದಾಗದೆ ಅದರೊಳಗಿದ್ದಾನೆ. ಪೃಥ್ವಿ ತತ್ವಕ್ಕೆ ಶರೀಶ್ವರ ಧರಾದೇವಿ ಅವರು ಅವರಲ್ಲಿ ಇದ್ದಾನೆ. ಅದಾದ ಮೇಲೊಳಗೇನೆ ಇಷ್ಟು ರೂಪ ಆಯ್ತು. ಇನ್ನು ಒಳಗಡೆ ಚಕ್ಷುರಿಂದ್ರಿಯ ಅದೇ ಚಕ್ಷುರಿಂದ್ರಿಯದಲ್ಲಿದ್ದಾನೆ. ಚಕ್ಷುರಿಂದ್ರಿಯ ತೇಜಸ್ ತತ್ವದಿಂದಾಗಿದ್ದಾನೆ ತೇಜಸ್ ತತ್ವದಲ್ಲಿದ್ದಾನೆ. ಚಕ್ಷುರಿಂದ್ರಿಯ ಸೂರ್ಯಾಭಿಮಾನಿ ಸೂರ್ಯನಲ್ಲಿದ್ದಾನೆ. ತೇಜಸ್ ತತ್ವಕ್ಕೆ ಅಭಿಮಾನಿ ಅಗ್ನಿ ಅಗ್ನಿಯಲ್ಲಿದ್ದಾನೆ. ನೋಡಿ ಇಷ್ಟೆಲ್ಲದರಲ್ಲಿ ಭಾರತೀಯ ಮೋಕ್ಷ ಪ್ರಾಣಿಯವರ ಅಂತರ್ಯಾಮಿ. ಇನ್ನು ನನ್ನ ಕಣ್ಣಾಯ್ತು ಆ ರೂಪ ತೋರಿಸಬೇಕಾದ್ರೆ ಅಲ್ಲೂ ಅಷ್ಟು ರೂಪ ಅಲ್ಲಿ ಅಷ್ಟು ರೂಪದಿಂದ ಅದನ್ನು ತೋರಿಸಿ ನಮ್ಮ ಕಣ್ಣಲ್ಲಿ ಇಷ್ಟು ಬಂದಿದ್ದು ತಾನು ತಗೊಂಡು ನಮ್ಮ ಅನುಭವಕ್ಕೆ ತಂದುಕೊಟ್ಟು ಆನಂದವನ್ನು ಕೊಡ್ತಾನೆ. ಬರೀ ಒಂದು ಕಣ್ಣಲ್ಲ ಕಣ್ಣು ಕಿವಿ ಸರ್ವೇಂದ್ರಿಯಗಳಲ್ಲೂ ಇಷ್ಟು ರೂಪಗಳಿಂದ ಇದ್ದು ನಮಗೆ ಉಪಕಾರ ಮಾಡ್ತಾ ಇದ್ದಾನಂದ ಅಂದಾಗ ಇನ್ನೆಷ್ಟು ಕೇವಲ ನಮ್ಮ ದೇಹದಲ್ಲ ಎಲ್ಲರಲ್ಲೂ ವ್ಯಾಪ್ತನಾಗಿಕೊಂಡು ನಮಗಿಷ್ಟು ಆನಂದವನ್ನು ಕೊಡ್ತಾ ಇದ್ದ ಅವನಿಲ್ಲದೆ ಇದ್ದ. ಹೌದು ವ್ಯಾಪ್ತೋಪಾಸನೆ ರುಜುಗಳ ಅಧಿಕಾರ ಅಂತ ಹೆದರಿಸ್ತಾರಲ್ಲ ಅಂತಂದ್ರೆ ಅಲ್ಲಿ ತಪ್ಪ. ಉಪಾಸನೆಗೆ ರುಜುಗಳು ನಿಜ ಆದರೆ ನಾವು ಸ್ಮರಣ ಧ್ಯಾನದೊಳಗೆ ಎರಡು ತರ ಸ್ಮರಣ ಉಪಾಸನ ಅಂತ ಎರಡು ತರ ಧ್ಯಾನ ಅಚ್ಚ ಓಂ ಅಂತಕ್ಕಂಥದ್ದು. ನಾವೆಲ್ಲ ಸ್ಮರಣಾಧಿಕಾರಿ ಉಪಾಸನಾಧಿಕಾರ ನಮಗಿಲ್ಲೂ ಇಲ್ಲ. ನಾವು ಉಪಾಸನೆ ಅಂತ ಹೇಳ್ತಾನೂ ಇಲ್ಲ. ಪರಮಾತ್ಮ ಅಲ್ಲಿದ್ದಾನೆ ಅಂತ ಸ್ಮರಣೆ ಮಾಡೋದು ನಾವು ಅಧಿಕಾರಿಗಳಲ್ಲೇ. ಆಕಾಶ ನೋಡಬೇಕು ಪಕ್ಕಕ್ಕೆ ಸ್ವಲ್ಪ ಅಂತ ದಾಟಾಗ್ಲೇ ನಮ್ಮನ್ನ ಎಲ್ಲಿ ನಿಂತ ಅಲ್ಲೇ ಆಕಾಶ ಕಾಣ್ತದೆ. ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನ ಜ್ಞಾಪಿಸ್ಕೊಂಬುದಕ್ಕೆ ರುಜುಗಳೇ ಆಗ್ಬೇಕು ಅಂತಲ್ಲ. ಸಾಮಾನ್ಯ ಒಬ್ಬ ಕಿರಾತ ಊನಾಂಧ್ರ ಪುಲಿಂದ ಪುಲ್ಕಸ ಆಭೀರ ಕಂಕ ಯವನಾಶಕಾದಿನ ಏ ಅನ್ಯೇಚ ಪಾಪ ಎದು ಪಾಶ್ರಯಾಸರು ಶುದ್ಧಂತಿ ತಸ್ಪೈ ಪ್ರಭವಿಷ್ಟವೇ ನಮ. ಪರಮಾತ್ಮ ಸರ್ವತ್ರ ಎಲ್ಲದರಲ್ಲೂ ತದ್ರೂಪ ತನ್ನಾಮಕನಾಗಿ ತತ್ಕ್ರಿಯ ಅಂತ ಜ್ಞಾಪಿಸಿಕೊಳ್ಳುವುದಕ್ಕೆ ಎಲ್ಲರೂ ಅಧಿಕಾರಿಗಳು ಎಲ್ಲರೂ ಅಧಿಕಾರಿಗಳೇ. ಅಲ್ಲಿ ಭಗವದ್ ರೂಪ ಎಷ್ಟು ಅದು ಅವರು ಕಾಣಿಸ್ತಿರ್ತ ರುಜುಗಳಿಗೆ. ಈಗ ನಮಗೆ ಕರೆಂಟ್ ಅಲ್ಲಿ ಲೈನ್ ನ ಕರೆಂಟ್ ಹರಿತಾರೆ ಎಂಬಂತೆ ನೋಡ್ಬಾ ಕರೆಂಟ್ ಹರಿತಾದೋ ಇಲ್ಲೋ ನೋಡ್ಬಾ ಅಂತ ಕೇಳಿದ್ವಿ ಅಂತ ಕರ್ಕೊಂಡ್ ಬರ್ತೀವಿ ನಾವು. ನಮಗೆ ಕರೆಂಟ್ ಅದಕ್ಕೆ ನಮ್ಗೆ ಗೊತ್ತೇ ಗೊತ್ತು ಅದ್ರಲ್ಲಿ ಎಷ್ಟು ವೋಲ್ಟೇಜ್ ಅದಕ್ಕೆ ನಾವೇನ್ ಮಾಡಿ ಎಷ್ಟು ವೋಲ್ಟೇಜ್ ಇದ್ರೇನು ಕಂಬಳೇ ಕಚಿರೋ ಮಾಡಿ ಒಂದು ಶಾಸ್ತ್ರ ಹೇಳ್ತಾರೆ. ನಮ್ಗೆ ಚಳಿಗಾಲ ಬಂತು ಕಂಬಳಿ ತಗೊಳಕ್ಕೆ ಅಂತ ಹೋದ್ರು ನಮ್ಮ ಬುದ್ಧಿ ವಿಪರೀತ ನೋಡಿತ್ತ ಅದಕ್ಕೆ ಪರ್ವರ್ಚೆಡ್ ಆಗೋಗ್ಬಿಟ್ಟಿತ್ತು ನಮ್ಗೆ. ಏನಪ್ಪ ಈ ಕಂಬಳಿಯಲ್ಲಿ ಎಷ್ಟು ಕೂದಲವೆ ಅವನು ಏನ್ ಹೇಳ್ಬೇಕು ಅವನು ಕೂದಲು ಯಾರು ಎಣಿಸ್ತಿದ್ದಾರಾಯ್ತು. ಆಮೇಲೆ ಕೂದಲಿರ್ಲಿ ಈ ಕಂಬಳಿಯ ಕೂದಲು ಯಾವ ಕುರಿಯಿಂದ ಕತ್ತರಿಸಿದ್ರು ಯಾವ ಊರ ಕತ್ತರಿಸಿದ್ರು ಯಾರು ಕತ್ತರಿಸಿದ್ರು ಇದು ಎಲ್ಲಿ ಲೇದು ಇವೆಲ್ಲ ತಗೊಂಡು ನಾವೇನ್ ಮಾಡೋ ನಮಗೆ ಬೇಕಾದೇನು ಕಂಬಳಿ ಹೋಗ್ತಂದ್ರೆ ಚಳಿ ಹೋಗ್ತದೆ ಇಷ್ಟು ಜ್ಞಾನ ಸಾಕು ನಮ್ಗೆ ನಮಗೆ ಇಷ್ಟು ಜ್ಞಾನ ಸಾಕು ಕಂಬಳಿ ಹೋಗ್ಕೊಂಡು ಚಳಿ ಹೋಗ್ತದೆ ಅದು ಬಿಟ್ಟು ಎಷ್ಟು ಕೂದಲವೇ ಯಾರು ಕತ್ತರಿಸಿದ್ರು ಯಾವ ಊರ ಕತ್ತರಿಸಿದ್ರು ಇವೆಲ್ಲ ತಗೊಂಡು ನಾವೇನ್ ಮಾಡೋದು. ನಮಗೆ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ತದ್ರೂಪ ತನ್ನಾಮಕನಾಗಿದ್ದಾನೆ ಅಷ್ಟು ಸಾಕು. ಅದು ಎಷ್ಟು ರೂಪ ಹಾಗಾಗಿ ಜಗನ್ನಾಥ ದಾಸ್ ಹೇಳ ಒಂದು ಮೂರ್ನಾಲ್ಕು ಸಂಧಿಗಳಲ್ಲಿ ಅದರಲ್ಲಿ ಇಷ್ಟಿಷ್ಟು ಭಗವದ್ ರೂಪಗಳು ಅಂತ ಹೇಳುತ್ತಾರೆ. ಅವು ಜ್ಞಾಪಕ ಕಲಿಕಾಗಲ್ಲ ಬೇಡ ಜ್ಞಾಪ ಇಟ್ಕೋಬೇಕು ಅಂತೇನು ನಿಯಮ ಇಲ್ಲ. ಮತ್ತೆ ಯಾಕೆ ಹೇಳಿದ್ದಾರೆ ಅಂತಂದ್ರೆ ಆ ಉಪಾಸನಾ ಮಟ್ಟ ಬೇರೆ ಆ ಉಪಾಸನಾ ಮಟ್ಟ ಬೇರೆ ನಮಗೆ ಆ ಉಪಾಸನಾ ಅಧಿಕಾರ. ಮತ್ತೆ ಯಾಕೆ ಹೇಳಿ ಇಷ್ಟು ಅಂದ್ರೆ ಒಂದೊಂದರಲ್ಲಿ ಇಷ್ಟಿಷ್ಟು ರೂಪಗಳು ಗುಣ ಪ್ರಕಟ ಮಾಡ್ತಕ್ಕಂತಹ ರೂಪಗಳು ಇಷ್ಟು ಕಣಕಣದಲ್ಲಿರುವ ಭಗವಂತ ರೂಪಗಳು ಇಷ್ಟು ಅಂದಾಗ ಒಂದು ಹೂವಿನ ವಾಸನೆ ನೋಡಬೇಕಾದ್ರೆ ಎಷ್ಟು ರೂಪದಿಂದ ದೇವರು ನಿಮ್ಗೆ ಉಪಕಾರ ಮಾಡ್ತಾ ಇದ್ದಾನೆ ಅಂತ ಉಪಕಾರ ಸ್ಮರಣೆಗೋಸ್ಕರವಾಗಿ ಅಷ್ಟೇ ಹೊತ್ತು ಆ ಸಂಖ್ಯಾನೇ ಜ್ಞಾಪಕ ಇಟ್ಕೋಬೇಕು ಅಂತಕ್ಕಂತಹ ನಿಯಮ ಇಲ್ಲ. ಅದಕ್ಕೆ ಗಿಳುಪಾಠವಾಗುತ್ತೆ. ಒಟ್ಟು ನಮಗೇನು ಭಗವಂತ ನೀನು ಸರ್ವತ್ರ ವ್ಯಾಪ್ತನಾಗಿದ್ದಿ ಒಳಗೆ ಹೊರಗೆ ಅಂತರ್ಬಹಿಷ್ಠ ತತ್ಸರ್ವ ವ್ಯಾಪ್ಯ ನಾರಾಯಣ ಸ್ಥಿತ ಒಳಗೆ ಹೊರಗೆ ವ್ಯಾಪ್ತನಾಗಿ ಸ್ವತಂತ್ರನಾಗಿಕೊಂಡು ಅದರಿಂದ ನಿರ್ಲಿಪ್ತನಾಗಿ ನಮಗಿಷ್ಟು ಉಪಕಾರ ಮಾಡ್ತಾ ಇದೆಯಲ್ಲ ಅಂತ ತಿಳಿಸುವುದಕ್ಕೆ ವ್ಯಾಪ್ತಿ ಸಂಧಿ. ಇಷ್ಟು ಪರಮಾತ್ಮ ವ್ಯಾಪ್ತನಾಗಿದ್ದಾನೆ ಎಲ್ಲೂ ಹೋಗಬೇಕಾದಿಲ್ಲ. ಕೋತಿ ಪ್ರಯಾಸೋ ಸುರಬಾಲಕಾರೇ ಉಪಾಸನೆ ಸ್ವೇ ಹೃದಯ ಚಿದ್ರ ವಚ್ಚಸ ನೀವು ಹೊರಗೆ ಹೋಗಬೇಕಾದಿಲ್ಲ ನಮ್ಮ ಹೃದಯದಲ್ಲೇ ಇದ್ದಾನೆ ಭಗವಂತ ಪ್ರಹ್ಲಾದರಾಜ. ಇಷ್ಟೆಲ್ಲ ಆದ ಮೇಲೆ ಮತ್ತೆ ಭೋಜನ ರಸ ವಿಭಾಗ ಸಂಧಿ, ಪ್ರಯೋಜನ ರಸ ವಿಭಾಗ. ಈಗ ಅದನ್ನು ಭೋಜನ ಸಂಧಿ ಅಂತ ಮಾಡಿಬಿಟ್ಟಿದ್ದಾನೆ. ಭೋಜನ ರಸ ವಿಭಾಗ, ನಾವೇನು ಭೋಜನ ಮಾಡಿ ಚತುರ್ವೇದ ಪುರುಷ ಚತುರ್ವೇದ ಫಲಗಳ ನಾವು ತಿಂತೀವಿ, ಲೇಷ್ಯ ಪೇಷ್ಯ ಚೋಯ ಚೇರಿ ತಿಳ್ಕೊಂಡು ಆ ನಾಲ್ಕು ಪದಾರ್ಥಗಳು ನಾವು ಬಾಯಿಯೊಳಗೆ ಹಾಕೋದೊಂದು ಗೊತ್ತಷ್ಟೇ, ನಮ್ಗೆ ಬಾಯಿಯೊಳಗೆ ಹಾಕ್ಬಿಡ್ತೀವಿ ಎಲ್ಲ. ಅದನ್ನೇನು ಅದು ಬೇರೆ ಬೇರೆ ಹಾಕಲ್ಲ, ಎಲ್ಲ ಕಲಿಸಿ ಬಾಯಿಯೊಳಗೆ ಹಾಕ್ಬಿಡ್ತೀವಿ. ನೋಡಿ ದೇವರು ಎಷ್ಟು ಉಪಕಾರ ಮಾಡ್ತಾನೆ, ಅದನ್ನೆಲ್ಲ ತಾನೇನು ಮಾಡ್ತಾನೆ. ಈಗ ನಾವು ಸಕ್ರಿ ಮಿಷನ್ಗೆ ಹೋದ್ರೆ ಕ್ರಷರ್ ಕೊಟ್ಟಿದ್ದನ್ನು ನೋಡ್ತೀವಿ ಕಪ್ಪು ಆಯ್ತು, ಅದನ್ನು ನಮ್ಮ ಕಣ್ಣಿಗೆ ಕಾಣಿಸ್ತೇವೆ. ಆಮೇಲೆ ಒಳಗೆ ಎಷ್ಟು ಪ್ರೊಸೀಡಿಂಗ್ಸ್ ನಡೀತಾ ಹೋಗ್ತದೆ, ಅದು ಹಾಳಾಗ್ತದೆ, ಒಂದು ಕಡೆ ಶೋಧಿಸ್ತದೆ, ಒಂದು ಕಡೆ ಬಾಯಿಲರಿಗೆ ಹೋಗ್ತದೆ, ಅಲ್ಲಿ ಮರಳುತ್ತದೆ, ಅದರ ಬೇಡವಾದ ಮೊಲಾಸಿಸ್ ಒಂದು ಕಡೆಗೆ ಹೋಗ್ತದೆ, ಸಕ್ರಿ ಆಗೋದು ಒಂದು ಕಡೆಗೆ ಬರ್ತದೆ, ಆ ಸಕ್ರಿ ಆಗೋದು ಮುಂದೆ ಹೋಗ್ತಾ ಹೋಗ್ತಾ ಡ್ರೈ ಆಗ್ತದೆ, ಕೆಂಪು ಬಣ್ಣ ಇರ್ತದೆ. ಆಮೇಲೆ ಅದು ಮುಂದೆ ಹೋಗೋದ್ರೊಳಗಾಗಿ ಅದು ಬೆಳಗಾಗ್ತದೆ, ಬೆಳಗಾಗಿ ಚೀಲಕ್ಕೆ ಕಬ್ಬು ಕೊಟ್ಟಿದ್ದು ನೋಡಿದ್ವಿ, ಸಕ್ರಿ ಬಿದ್ದಿದ್ದು ನೋಡ್ತಾ ಇದ್ವಿ. ಅದು ಎಷ್ಟು ಒಳಗಡೆ ಎಷ್ಟು ಪ್ರೊಸೀಡಿಂಗ್ಸ್ ನಡೀತಾ ಇದೆ ಹಾಗೆ ನಮಗೊಕ್ಕೆ ಪ್ರಾಯ ತುಂಬೋದು ಒಂದು ಗೊತ್ತು ನಮಗೆ ಅವಸರವಸರಿಂದ. ಆದರೆ ಭಗವಂತ ಎಷ್ಟು ಕೆಲಸ ಮಾಡ್ತಾ ಇದ್ದಾನೆ ಒಮ್ಮೆ ಯೋಚನೆ ಮಾಡಬೇಕು. ಆಗ ನಮಗನ್ನಿಸ್ತೇನೆ ಎಷ್ಟು ಉಪಕಾರ ಸ್ವಾಮಿ ಇದು, ಇಷ್ಟು ಸ್ವಾಮಿಗೆ ನಾವು ಏನು ಮಾಡ್ತಾ ಇದ್ದೀವಿ, ಏನೋ ಒಂದು ನಮಸ್ಕಾರ ಹಾಕಿದ್ರೆ ಅದೇ ದೊಡ್ಡದು ಅಂತ ತಿಳ್ಕೊತಾ ಇದ್ದೀವಲ್ಲ. ನಾನು ಮಾಡೋದು ಅತ್ಯಲ್ಪ, ಹೇಗೆ ಮೆಚ್ಚಿಸಲಿ ಅರ್ಚಿಸಲಿ. ಆಗ ನಾವು ಅಸಹಾಯ ಅನ್ನುತ್ತೇವೆ, ಈಗ ನಾವೇ ದೇವರು ಬೇಕಾದಷ್ಟು ಮಾಡ್ತಿದ್ದೀವಿ ಅಂದ್ಕೊತಿದ್ದೀವಿ ಈಗ ನಾವೆಲ್ಲರೂ ಕೂಡ. ಆದ್ರೆ ಭಗವಂತನನ್ನು ಅರ್ಥ ಮಾಡಿಕೊಂಡಾಗ ಸ್ವಾಮಿ ನಂದೇನಿದೆ ಸ್ವಾಮಿ ಅಂತ ಅದನ್ನು ತಿಳಿಸುವುದು ಭೋಜನ. ತಿನ್ನಿದ್ದನ್ನ ಪರಮಾತ್ಮ ಏನ್ ಮಾಡ್ತಾನೆ ಒಳಗೆ ಶುರು ಮಾಡಿಬಿಡ್ತಾನೆ, ಅದು ಕೆಲಸ ಹಚ್ಚಿಬಿಡ್ತೀವಿ ನಾವು. ನಾವು ಊಟ ಮಾಡಿದ್ರೆ ಕಾಲು ಗಂಟೆ ಅರ್ಧ ಗಂಟೆ ಊಟ ಮಾಡಿದ್ರೆ ಅವನು ಎಷ್ಟೊತ್ತು ದುಡಿಬೇಕು ನಮ್ಮಗಳಿಗೆ ಅದನ್ನ.